ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தத்வஹ விக்ரஹம் விருந்தாவன கதம் வந்தே ப்ரஹ்மா ருத்ரேந்திர வந்திதம் ஸ்வாந்தஸ்தானந்த ஷய்யாய பூர்ண ஜ்ஞான ரஸ அர்ணசே உத்துங்கவாந்தரங்காய கர்ப்பதுர்க்தப்தயே நம. அது படிச்சு கரெக்ட் முதல் முதல் கரெக்ட் குருமகில குணஜம் சத்குணைகாதிவாசம் சமதம பரிநிஷ்டம் சத்மநிஷ்டம் வரிஷ்டம் சகல சுஜனசிஷ்டம் நித்ய நிர்பௌத கஷ்டம் அயமுகபதனிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச மததாம் கல்பவக்ஷாய நமதாம் காமதேனவே நீலாகராக்சிதானந்த நீலாகோபாலபாலிதான்ன வித்யா பயோநிதீன் வந்தே ப்ரஹ்ம வித்யா குருகுலம். ப்ரஹ்மச்சரிய ஹரிப்ரீதி சுவித்யா பாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நுமஹ. வாதிராஜ பதத்வந்த வாரிஜாசக்த மானசாம் விஸ்வப்ரிய குருன் வந்தே மந்தோஹம் தீபி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தா சர்வே காமா பவந்தேவ சமதோ பிம்ப சந்நிதோ சிந்தாமணிம் சுபக்தானாம் கல்பவக்ஷம் ச காமதம் சுவாமினம் த்வாம் ரகு பிரேம தீர்த்தம் வந்தேஹ்யபேஷ்டதம். அஜ்ஞான திவிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ஷ குரு ஹரே. எஷ்டு வந்தித்தரு அஷ்டரல்லே சந்திருப்தி ஹொந்தபேக். இல்லி ஒந்து விஷய அடகிது. ಎಷ್ಟು ಬಂದರೆ ಅಷ್ಟೇ ಸಾಕು ಎಂಬ ತೃಪ್ತಿ ನಮಗೆ ಯಾವಾಗ ಬರಲಿಕ್ಕೆ ಸಾಧ್ಯ? ಮೆಂಟಲ್ ಸ್ಟೇಟಸ್, ನೋಷನ್, ತಿಳುವಳಿಕೆ ಯಾವ ಮಟ್ಟಕ್ಕೆ ಬರಬೇಕು? ಅದಕ್ಕಂದರೂ ಅಡಿಗೆ ಮಾಡ್ತಾ ಇದ್ದಾರೆ, ಹೊಟ್ಟೆ ತುಂಬಬೇಕಾಗಿದ್ದು ಯಾವುದರಿಂದ? ಊಟದಿಂದ. ಊಟದಿಂದಲೇ ಹೊಟ್ಟೆ ತುಂಬುತ್ತೆ. ಊಟದಷ್ಟು ಹಿತಕರ ಇನ್ಯಾವುದು ಅಲ್ಲ. ಇನ್ನ ಅಡಿಗೆ ಆಗ್ತಾ ಇದೆ, ಅಷ್ಟರೊಳಗೆ ಚೂರು ತಡ್ಕೊಳ್ಳಿಕ್ಕೆ ಏನು ಚೂರು ಕೊಟ್ಟರು. ಚೂರು ಕೊಟ್ಟರು, ಅದನ್ನು ಚೂರು ಅಂತಾನೆ ಅಂತಾರೆ, ಚೂರು ಚಾರು ಅಂತ. ಆ ಚೂರು ಕೂಡ ಎಷ್ಟು ಕೊಡ್ತಾರೆ? ಚೂರೇ ಕೊಡ್ತಾರೆ, ಹೌದಾ? ಆ ಕೊಟ್ಟಾಗ ಅಯ್ಯೋ ಊಟದಷ್ಟು ಕೊಡಲಿಲ್ಲ ಅಂತ ಯಾರು ದುಃಖ ಪಡಲ್ಲ. ಅದು ತಿಂದರೂ ಪೂರ್ಣ ಹಸಿವೆ ಅಡಗಲ್ಲ. ಅಡಗುತ್ತಾ? ಹೋಗಲ್ಲ, ಸ್ವಲ್ಪ. ಯಾಕೆ? ಅಡಿಗೆ ರೆಡಿ ಆಗ್ತಾ ಇದೆ ಎಂಬ ಕನ್ಫರ್ಮೇಶನ್ ಇರೋದರಿಂದ. ಒಂದು ವೇಳೆ ಅಡಿಗೆ ಪ್ರಶ್ನೆನೇ ಇಲ್ಲ ಅಂದರೆ ಆ ಚೂರೇ ಊಟದಷ್ಟು ತಗೋಬೇಕಾಗುತ್ತೆ, ಹೌದಾ? ಇಷ್ಟೇ ನೋಡಿ, ಅಡಿಗೆ ಇಲ್ಲ, ಅಡಿಗೆಯ ಪರಿಚಯವೇ ಇಲ್ಲದವನಿಗೆ ಚೂರೇ ಊಟದಷ್ಟು ತಗೋಬೇಕು. ಅಡಿಗೆ ಇದೆ ಅಂತ ಗೊತ್ತಾದ ಮೇಲೆ ಅಡಿಗೆಯ ರುಚಿ, ಅಡಿಗೆಯ ಬೆಲೆ ಗೊತ್ತಾದವನಿಗೆ ಇದು ಸ್ವಲ್ಪ ಕೊಟ್ಟರು ಸಾಕಪ್ಪ. ಕೇಳಿದ್ರಿ, ಸಾಕು ಅಂತಿರಲ್ಲ, ಇಷ್ಟೇ ಕೊಟ್ಟದ್ದು ಅಷ್ಟೇ ಸಾಕು ಅಂತಿರಲ್ಲ, ಯಾಕೆ ಊಟ ಇಷ್ಟು ಮಾಡ್ತೀರಾ, ಚೂರು ಕೊಟ್ಟರೆ ಸಾಕು ಅಂತೀರಾ? ಅಂದರೆ ಅದು ಬರಲಿಕ್ಕಿದೆ,
ಅದು ಬರಲಿಕ್ಕಿದೆ ನನಗೆ, ಇದು ಇಷ್ಟೇ ಸಾಕು.
ಇಷ್ಟೇ ಎದುರುಚ್ಛಾಲಾಭ ಸಂತುಷ್ಟಿ ಅಂದರೆ ನನ್ನ ಸ್ವರೂಪದಲ್ಲೇ ಸುಖ ಇದೆ, ಬೇಕಾದಷ್ಟು ಸುಖ ಇದೆ. ಅದು ಸ್ವಾಮಿ ಕೊಡಲಿಕ್ಕಿದ್ದಾನೆ, ಸ್ವಾಮಿ ಮುಂದೆ ಕೊಡಲಿಕ್ಕಿದ್ದಾನೆ. ಕೊಟ್ಟೆ ಕೊಡುತ್ತಾನೆ.
ಅದು ಬರುವ ಪರ್ಯಂತ ಚೂರು ಸಾಕು.
ಎಷ್ಟು ಚೂರು? ಅವನನ್ನು ನೆನೆಯತಾ ಇರಲಿಕ್ಕೆ ಜನ್ಮ, ಅವನ ಗುಣಚಿಂತನೆಯಲ್ಲೇ ಕಾಲ ಕಳೆಯಲಿಕ್ಕೆ ಕೊಟ್ಟದ್ದು ಜನ್ಮ. ಆ ಜನ್ಮ ಕಳೆಯಬೇಕಾದರೆ ಶರೀರ ಧಾರಣ ಮಾಡಬೇಕು. ಶರೀರ ಧಾರಣೆಗೆ ಎಷ್ಟು ಚೂರು ಸಾಕೋ ಅಷ್ಟೇ ಸಾಕು.
ಯಾಕೆ ಅಲ್ಲ, ಇದು ಈ ಶರೀರ ಧಾರಣೆ ಮಾಡುವ ಆಹಾರಾದಿಗಳಿಂದ ಸುಖವೂ ಆಗ್ತಾ ಇದೆಯಲ್ಲ, ಆ ಪದಾರ್ಥಗಳಿಂದ ಆಗುವ ಸುಖದಲ್ಲಿ ದೃಷ್ಟಿಯೋ ಪದಾರ್ಥದಿಂದಾಗುವ ಶಾರೀರಿಕ ಬಲದಲ್ಲಿ ದೃಷ್ಟಿಯೋ?
ಅಂದರೆ ಈ ಪದಾರ್ಥದಿಂದಾಗುವ ಸುಖದಲ್ಲಿ ದೃಷ್ಟಿಗಿಂತ ಪದಾರ್ಥದಿಂದ ನನ್ನ ಕೆಲಸ ಆಗುತ್ತೆ, ಶರೀರಕ್ಕೆ ಪುಷ್ಟಿ ಬರುತ್ತೆ, ಅದರಿಂದ ಸಾಧನೆ ಆಗುತ್ತೆ ಎಂಬ ಕಡೆ ಗುರಿ ಇರೋದರಿಂದ ಎಷ್ಟು ಬಂದರೆ ಅಷ್ಟೇ ಸಾಕು ಎಂಬುದು ತಲೆಗೆ ಬರುತ್ತೆ. ಇಲ್ಲದಿದ್ದರೆ ಎಷ್ಟು ಬಂದರೂ ಬೇಕು ಅಂತ ಇರುತ್ತೆ. ಅವಾಗಂದ್ರು ಈ ಗುಣ ನಮ್ಮಲ್ಲಿ ಬರಬೇಕಾದರೆ ಎಂಥ ಗುಣ? ನನ್ನಲ್ಲೇ ಎಲ್ಲ ಇದೆ, ಹೊರಗಿನದ್ದು ಸ್ವಲ್ಪ ಬೆಂಬಲಕ್ಕಾಗಿ ಬೇಕು, ಸ್ವಲ್ಪ ಸಾಕಷ್ಟೆ, ನನ್ನಲ್ಲೇ ಇದೆ. ಅದಕ್ಕಂದ್ರು ಆ ಬುದ್ಧಿ ನಮಗೆ ಬೇಕಾದರೆ ದೇವರನ್ನ ಎದುರುಚ್ಛಾಲಾಭ ಸಂತುಷ್ಟ ಅಂತ ಉಪಾಸನೆ ಮಾಡಿ. ಅಂದರೆ ಏನು ಎದುರುಚ್ಛ ಲಾಭ ಸಂತುಷ್ಟ ಅಂದರೆ? ನಮ್ಮಂತೆ ಸಿಕ್ಕದ್ದರಲ್ಲೇ ತೃಪ್ತಿಯಲ್ಲಿ ಇರುವವ ಅಂತ ಅರ್ಥ ಅಲ್ಲ, ಸ್ವರೂಪದಲ್ಲೇ ಪೂರ್ಣ ಆನಂದ ಇದ್ದದ್ದರಿಂದ ಬೇರೊಂದನ್ನು ಅಪೇಕ್ಷಾ ಪಡದವ. ಸ್ವರೂಪದಲ್ಲಿ ಪೂರ್ಣ ಆನಂದ ಇರೋದರಿಂದ ಬೇರೊಂದನ್ನು ಅಪೇಕ್ಷಾ ಪಡದವ ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ ದೇವರು ನಮಗೂ ಹೇಳ್ತಾನೆ, ನಿನಗೂ ಪೂರ್ಣ ಆನಂದ ಇದೆ, ನಾನು ಕೊಡಲಿಕ್ಕಿದ್ದೇನೆ, ಸದ್ಯಕ್ಕೆ ಹೆಚ್ಚು ಆಸೆ ಪಡಬೇಡ ಅಂತ ಬಿಂಬನಾದ ಸ್ವಾಮಿ ನಮ್ಮಲ್ಲಿ ಆ ಗುಣವನ್ನು ಹುಟ್ಟು ಹಾಕ್ತಾನೆ.
ದ್ವಂದ್ವಾತೀತ ದೇವರು ಎರಡಕ್ಕೂ ಅತೀತನಾಗಿದ್ದಾನೆ,
ಅದಕ್ಕೆ ನಮ್ಮನ್ನು ಅತೀತರನ್ನಾಗಿ ಮಾಡಿಬಿಡುತ್ತಾನೆ.
ವಿಮತ್ಸರ ದೇವರಿಗೆ ಮಾತ್ಸರ್ಯವಿಲ್ಲ, ಚಿಂತನೆ ಮಾಡಿದರೆ ನಮಗೂ ಮಾತ್ಸರ್ಯವಿಲ್ಲದಂತೆ ಆಗುತ್ತೆ. ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ, ಅಂದರೆ ಒಂದು ಕೆಲಸ ಮಾಡಲಿಕ್ಕೆ ಹೋದಾಗ ಅದು ಸಕ್ಸಸ್ ಆಗಲಿ ಫೈಲ್ ಆಗಲಿ ಏನೂ ಇಲ್ಲ, ಎಲ್ಲೆರಡೂ ಒಂದೇ.
ಇನ್ನು ಹೇಳಿದೆ, ವಿಸ್ತಾರವಾಗಿ ಹೇಳಿದ್ದೆ. ಏನಿದು ಅಂದರೆ ನನ್ನ ಸ್ವಾಮಿ ಹೇಳಿದ ಕೆಲಸ ಮಾಡುತ್ತಾ ಇದ್ದೇನೆ. ಇದಕ್ಕೆ ಮೂರು ಗುರಿ. ಒಂದು ಸ್ವಾಮಿಯ ಪ್ರೀತಿ, ಎರಡನೆಯದು ಲೌಕಿಕದ ಸಿದ್ಧಿ ಅಸಿದ್ಧಿ. ಇದು ಬೈ ಪ್ರಾಡಕ್ಟ್ ಅಂದರೆ ಎಕ್ಸ್ಟ್ರಾ ಪ್ರಾಫಿಟ್. ಅದು ಯಾವುದು? ಒಂದು ಕಾರ್ಯ ಮಾಡಿದ್ದಕ್ಕೆ ಆ ಫಲ ಈ ಫಲ, ಸಿದ್ಧಿ ಅಸಿದ್ಧಿ ಅಂತ. ಆದರೆ ಸಿದ್ಧಿಯಾದರೆ ಸಂತೋಷ, ಅಸಿದ್ಧಿಯಾದರೆ ದುಃಖ. ಅವಾಗಂದ್ರು ಅದು ಬರದೇ ಇರಬೇಕಾದ್ರೆ ಏನು ಅಂದರೆ ಇನ್ನೊಂದು ಸ್ಟಾಕ್ ಇರಬೇಕು, ಎರಡೂ ಬೇಕಾಗಿಲ್ಲ ಅನ್ಬೇಕಾದ್ರೆ ಮೂರನೇದೊಂದು ಕೂತಿರ್ಬೇಕಲ್ಲ, ಇಲ್ಲಾಂದ್ರೆ ಅಂದ್ ಹೇಗೆ ಮಾಡ್ತಾರೆ? ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ಪ್ರೀತಿ ಎಂಬ ಲಾಭ ನಮ್ಮ ಕರ್ಮಕ್ಕೆ ಬಂದೇ ಬರುತ್ತೆ. ಅದೇ ಮೈನ್ ಪ್ರಾಡಕ್ಟ್ ಅಂತಿದ್ದ ಕಾಲಕ್ಕೆ ಅದು ಸಿಕ್ಕ ಮೇಲೆ ಬೈ ಪ್ರಾಡಕ್ಟ್ ಸಿಕ್ಕರೂ ಸರಿ, ಸಿಗದಿದ್ರೂ ಸರಿ, ನೋ ಪ್ರಾಬ್ಲಮ್. ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಏನು ಪರವಾಗಿಲ್ಲ. ಮೈನ್ ನಾವಿಟ್ಟ ಏನು ಬಂಡವಾಳ ಇಟ್ಟಿದ್ದೀವಿ ಅದಕ್ಕೆ ಬೇಕಾಗಿದ್ದ ಪ್ರಾಫಿಟ್ ಬಂದುಬಿಟ್ಟಿದೆ. ದೇವರ ಪ್ರೀತಿ ಅದನ್ನು ಹೇಳ್ತಾರೆ. ನಮ್ಮ ಗುರಿ ಎಲ್ಲಿರಬೇಕು ಅಂದರೆ ದೇವರು ಹೇಳಿದ ಕೆಲಸ ಇದು ದೇವರ ಪ್ರೀತಿಗೆ ಕಾರಣ ಆಗಲಿ ಅಂದರೆ ಮತ್ತು ಡೌಟು ಅದರಲ್ಲಿ ದೇವರ ಪ್ರೀತಿ ಬರುತ್ತೋ ಇಲ್ವೋ, ಮಾಡಿದರೆ ಬಂದೇ ಬರುತ್ತೆ. ಇವರ ಪ್ರಶ್ನೆ ಗೊತ್ತಾ, ಇದು ಬಹಳ ಕಷ್ಟ. ಇದು ಪ್ರಾಕ್ಟೀಸ್ ಮಾಡೋಕ್ಕೆ ಏನು
ಮಾಡಿ
ಅಲ್ವಾ, ಏನು ಮಾಡೋಣ? ಒಂದಾ ಗೀತೆ ಕೇಳಿಬಿಡ್ಬಿಡ್ಬೇಕು ಇಷ್ಟೇ. ಪ್ರಶ್ನೆ ಹಾಕಿದ್ರಿ ಅದಕ್ಕೆ ಉತ್ತರ ಕೊಡಬೇಕಾಗುತ್ತಲ್ಲ. ನಮಗೆ ಬೇಕಾದ್ದನ್ನು ಪಡೆಯೋ ಟೆಕ್ನಿಕ್ ಗೊತ್ತಿಲ್ಲ, ಅದಕ್ಕೆ ಒದ್ದಾಡ್ತಾ ಇದೆ. ಇಲ್ಲಿ ಹೇಳಿದ್ನಲ್ಲ, ನಿಮಗೆ ಬೇಕಾದ್ದು ಇದು ಯಾವುದು, ಸಿದ್ಧಿ ಆಗಲಿ ಅಸಿದ್ಧಿ ಆಗಲಿ ಸಮರಾಗಿರಬೇಕು ಅಂತ ನೀವು ಮಾಡಿದರೂ ಬರ್ತಾ ಇಲ್ಲ ಅಂತ ನಿಮ್ಮದು. ಯಾಕೆ ನಾ ಮಾಡ್ತೀನಿ ಬರುತ್ತೋ ನೋಡ್ತೀನಿ ಅಂತ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲೇ ಎಡವಿ ಬಿದ್ದರೆ ಇನ್ನು ಮೇಲಕ್ಕೆ ಹೇಳೋದಲ್ಲಿದೆ. ಅದಕ್ಕೆ ಇದು ಬರಬೇಕಾದರೆ ಒಂದೇ ಒಂದು ಗುರಿ ಏನು, ಸ್ವಾಮಿ ನಿನ್ನ ಶರಣಾಗತ ನಾನು, ನೀನು ನನ್ನನ್ನ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮನಾಗಿರುವಂತೆ ಮಾಡಯ್ಯ ಅಂತ ಸತತ ಪ್ರಾರ್ಥನೆ ಮಾಡಿದ್ದೀರಾ? ಪ್ರಾಯಶಃ ಇಲ್ಲ, ನೀವಾಗಿ ಟ್ರೈ ಮಾಡಿದ್ದೀರಾ? ಹೌದಾ? ಆಗಿಲ್ಲ, ಆಗ್ತಾ ಇಲ್ಲ. ಆದ್ದರಿಂದ ಯಾಕೆ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಾ, ಅದರಲ್ಲಿ ಸಕ್ಸಸ್ ಆದರೂ ಪರವಾಗಿಲ್ಲ ಫೈಲ್ ಆದರೂ ಪರವಾಗಿಲ್ಲ ಇರೋಣ ಅಂತ ನೋಡ್ತೀರಾ, ಅದು ಪಾಟ್ ಅಂತ ಹೊಡೆಯುತ್ತೆ ಎದೆಗೆ. ಹೌದಾ? ಇದು ತುಂಬ ಕಷ್ಟ ಜೀವನದಲ್ಲಿ. ಜೀವನದಲ್ಲಿ ಪದಾರ್ಥ ಸಂಬಂಧಪಟ್ಟ ವಿಷಯ ಆದರೆ ಅಡ್ಡಿಯಿಲ್ಲ. ಹೌದಾ? ಪದಾರ್ಥಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ತಡ್ಕೊಳ್ಳಿಕ್ಕಾಗಲ್ಲ. ಯಾವುದೋ ಒಂದು ದುಡ್ಡಿಟ್ಟಿರ್ತೇವೆ, ಇದಕ್ಕಿದ್ದಂಗೆ ಟಾಪ್ ಫೈಲ್ ಆಗೋಬಿಟ್ಟು 10 ಲಕ್ಷ 20 ಲಕ್ಷ 20 ಕೋಟಿ ಹೋಗ್ಬಿಟ್ರೆ ಹಾರ್ಟ್ ಫೈಲ್ ಆದಂತೆ ಹಾಗೇ ಕುತ್ಕೊಂಡಿರ್ತಾರೆ. ವ್ಯಕ್ತಿಗಳಲ್ಲಿ ನಡೆದರೆ ಅದು ಶಾಕ್, ತಡ್ಕೊಳ್ಳಿಕ್ಕಾಗಲ್ಲ ನಮಗೆ. ಆ ತಡ್ಕೊಳ್ಳಿಕ್ಕೆ ಏನು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ, ಆಗಲ್ಲ. ಹೌದಾ? ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕಡೆ ಕೂಡ ಏನು ಸೇರಿದೆ, ನಾ ಟ್ರೈ ಮಾಡುತ್ತೇನೆ ಅದು ಹೇಗಾದರೂ ಸಾಧಿಸ್ತೇನೆ ಎಂಬುದು ಬಂದಿದೆ. ಹೌದಲ್ವ? 100% ಬರಬೇಕಾಗಿದ್ದೇನಾಗಿತ್ತು, ಸ್ವಾಮಿ ನೀ ಕೊಡೋ ನೀ ಕೊಡೋ ಅಂತ ಕೇಳಿಕೊಂಡು ಪಡ್ಕೊಂಡು ಬಾ. ಪ್ರಾಯಶಃ ಇಲ್ಲ. ಯಾಕೆ? ಈ ಬಿಂಬ ಪ್ರತಿಬಿಂಬ ಭಾವದ ಮೂಲಕ ಪಡ್ಕೋಬೇಕು, ಬೇರೆ ಗತಿ ಇಲ್ಲ ಅನ್ಬೋದು. ಸಬ್ಜೆಕ್ಟೇ ಟಚ್ ಇಲ್ಲ. ಈಗ ಶುರು ಮಾಡಿ ಏನಂತ, ನನ್ನ ಸ್ವಾಮಿ ಸಮ, ಸಿದ್ಧಿಯಲ್ಲೂ ಅಸಿದ್ಧಿಯಲ್ಲೂ ಸಮ ಸಮ ಅಂತ ಮಾಡ್ತಾ ಹೋಗ್ರಿ. ಅಷ್ಟೇ ಅಲ್ಲ, ಅದಕ್ಕೆ ಮೂಲ ಗುರಿ ಏನು, ನನ್ನ ಕರ್ಮ ಅದು ವ್ಯಕ್ತಿಗಳ ಕರ್ಮ ಆಗಿರಬಹುದು, ಪದಾರ್ಥದ ಗುರುತಾಗಿ ಆಗಿರಬಹುದು, ನನ್ನ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ. ನನಗೆ ಬೇಕಾಗಿದ್ದು ಮೈನ್ ಸೆಟ್ ಏನು, ಮಾಡಿದ ಕರ್ಮಕ್ಕೆ ಭಗವಂತನ ಪ್ರೀತಿ ಅದು ಬಂದ್ಬಿಡ್ತಾ ಇದೆ. ಹೇಗೆ ಗೊತ್ತು? ಹೇಗೆ ಗೊತ್ತು ಹೇಳಿದರು, ನಮ್ಮಲ್ಲಿ ಒಂದು ಕರ್ಮ ಮಾಡುವಾಗ ಶ್ರೀಹರೇ ನಿನ್ನ ಪ್ರೀತಿಗಾಗಿ ಮಾತ್ರ ಮಾಡುತ್ತಾ ಇದ್ದೇನೆ ಎಂಬ ಸಂಕಲ್ಪ ಬಂತ, ದೇವರ ಪ್ರೀತಿ ಬಂದೇ ಬರುತ್ತೆ. ಅಥವಾ ಆಕ್ಟಿವ್ ವಾಯ್ಸ್, ಅದು ಪ್ಯಾಸಿವ್ ವಾಯ್ಸಲ್ಲಿ ಹೇಳಬೇಕಾದ್ರೆ, ಯಾರ ಮೇಲೆ ದೇವರಿಗೆ ಪ್ರೀತಿ ಇರುತ್ತೋ ಅವರಿಗೆ ಅಂಥ ಸಂಕಲ್ಪ ಬರುವಂತೆ ಮಾಡುತ್ತಾನೆ. ಆಯ್ತಾ? ಯಾರ ಮೇಲೆ ದೇವರಿಗೆ ಪ್ರೀತಿ ಇರುತ್ತೋ ಅವರಿಗೆ ಸ್ವಾಮಿ ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ ಎಂಬ ಸಂಕಲ್ಪ ಹುಟ್ಟು ಹಾಕ್ತಾನೆ. ಇಲ್ಲ, ಸಂಕಲ್ಪವೇ ಕೊಡಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಅದು ಬಂತ, ಹೊಗೆ ಇದೆಯಾ, ಬೆಂಕಿ ಇದ್ದೇ ಇರಬೇಕು. ಸ್ವಾಮಿ ನೀ ಪ್ರೀತನಾಗು, ಇನ್ಯಾವು ಬೇಡ ಅಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ಆಲೋಚನೆ ಬಂತ, ಓ ಸ್ವಾಮಿ ಪ್ರೀತನಾಗಿದ್ದಾನೆ ನನ್ನ ಮೇಲೆ, ನನ್ನ ಉದ್ಧಾರ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದಾನೆ, ಆದ ಕಾರಣನೇ ಈ ಸಂಕಲ್ಪ ಬರ್ತಾ ಇದೆ ಅಂತ ಸಂತೋಷದಿಂದ ಮಾಡು. ಆ ಮಾಡೋ ಕಾಲಕ್ಕೆ ಆ ಕೆಲಸ ಏನಿದೆಯಲ್ಲ ಅದರ ಫಲ ಏನಿದೆಯಲ್ಲ ಅದು ಸೆಕೆಂಡರಿ. ಅದರ ಫಲ ಸೆಕೆಂಡರಿ. ಯಾಕೆ ಅಂದರು? ಯಾಕಂದರೆ ಅದು ಕೆಲಸ ಮಾಡಲಿಕ್ಕೆ ಮೊದಲೇ ಅದರ ಫಲ ಫಿಕ್ಸ್ ಆಗಿದೆ. ಹೌದಲ್ಲ, ನಾವು ಒಂದು ಕೆಲಸ ಮಾಡಲಿಕ್ಕೆ ಮೊದಲೇ, ಇವನು 5 ಲಕ್ಷ ಇಟ್ಟು ವ್ಯಾಪಾರ ಮಾಡಲಿಕ್ಕೆ ಮೊದಲೇ ಅದು ಅಟ್ಟರ್ ಫ್ಲಾಪ್ ಆಗಬೇಕು ಅಂತ ಮೊದಲೇ ದೇವರು ನಿರ್ಣಯ ಮಾಡಿದ್ದಾರೆ. ಏನು ಪ್ರಯತ್ನದಿಂದ ಮತ್ತು ಅದನ್ನು ಚೇಂಜ್ ಮಾಡಲಿಕ್ಕಾಗುತ್ತಾ? ಇಲ್ಲಲ್ಲ, ಇಷ್ಟೇ ಸ್ವಾಮಿ ನೀ ಕೊಟ್ಟಿ ಆಲೋಚನೆ, ಇದು ಏನಾಗಬೇಕು ಮೊದಲೇ ನೀ ನಿರ್ಣಯ ಮಾಡಿದ್ದೀಯಾ, ನೀನು ಇಟ್ಟಂತೆ ಆಗುತ್ತೆ. ಮತ್ತೆ ಅದಕ್ಕಾಗಿ ನನಗದಲ್ಲ ಗುರಿ, ಈ ಕೆಲಸ ಮಾಡೋದರಲ್ಲಿ ನೀನು ಪ್ರೀತನಾದರೆ ಸಾಕು. ಹೌದಾ? ಹಾಗಾದರೆ ನಿನ್ನ ಬದುಕಿನ ಗುರಿ ಏನು ಮಹಾರಾಯ ಅಂದರೆ, ಪ್ರತಿಯೊಂದು ಕೆಲಸ ನಿನ್ನ ಪ್ರೀತಿಗಾಗಿ ಮಾಡೋದೇ ನನ್ನ ಬದುಕಿನ ಗುರಿ. ನೀ ಹೇಳಿದ್ದು ಮಾಡೋದು, ನಿನ್ನ ಪ್ರೀತಿಗಾಗಿ ಮಾತ್ರ ಮಾಡುವುದು ನನ್ನ ಗುರಿ. ಇದು ನಮ್ಮ ದೀಕ್ಷೆ ಆಗಿರಬೇಕು. ಇದನ್ನು ಹೇಳ್ತಾರೆ ಸಂಶಿತ ವ್ರತ, ತಲೆಯಲ್ಲಿ ದೀಕ್ಷೆಯಿಂದ ಕೂತಿರ್ತಾರೆ. ನನ್ನ ಪ್ರತಿಯೊಂದು ಕರ್ಮ ದೇವರ ಪ್ರೀತಿಗಾಗಿ ಮಾಡಬೇಕು, ಪ್ರೀತಿಗಾಗಿ ಮಾಡಬೇಕು ಅಂತ ಒಳಗೆ ಜಾಗಂಟೆ ಥರ ಹುರಿತಾ ಇರುತ್ತೆ ಅವರ ತಲೆಯಲ್ಲಿ. ಅದಕ್ಕಾಗಿ ಬಂದಿದ್ದೇನೆ ನಾನು, ಅದಕ್ಕಾಗಿ ಬಂದಿದ್ದೇನೆ ಅಂತ ಕಾಲಕ್ಕೆ ಏನಾದರೂ ಕರ್ಮದ ಫಲ. ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮದ ಫಲ ನಿರ್ಣಯ ಮಾಡಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಯಾಕೆ? ನಿನಗೆ ಯೋಗ್ಯತೆ ಇಲ್ಲ, ಅದು ಏನಾಗುತ್ತೋ ನಿಂಗೆ ಗೊತ್ತೇ ಇಲ್ಲ. ಮತ್ತೆ ನಿರ್ಣಯ ಮಾಡಲಿಕ್ಕೆ ಕೂತ್ರೆ ತಲೆ ಬಿಸಿ ಆಗುತ್ತೆ, ಬಿ ಪಿ ಟ್ಯಾಬ್ಲೆಟ್ ನಾಲ್ಕು ಜಾಸ್ತಿ ಆಗುತ್ತಷ್ಟೆ, ನಾನು ಮಾಡ್ತೇನೆ. ಅದು ಕಾರಣ ಕೊನೆಗೆ ಅಂತ, ನಿನಗೇನು ಬೇಕು ಹೇಳು, ಈ ಜೀವನ ಬದುಕಿದ್ದಕ್ಕೆ ಏನು ಬೇಕು ಹೇಳು. ಏನಾದರೂ ಬೇಕಾ? ನಾನೇ ಬೇಕಾ? ನನ್ನಿಂದ ಏನಾದರೂ ಬೇಕಾ? ನಾನೇ ಬೇಕಾ? ಅವಾಗಂದ್ರು ನಿನ್ನಿಂದ ಮಾತ್ರ ಬೇಕು ಅಂತ ಹೇಳಿದರೆ ಅದು ಮಾತ್ರ ಸಿಗುತ್ತಯ್ಯ, ನಿನ್ನನ್ನೇ ಕೇಳಿದರೆ ನೀನು ಸಿಗ್ತೀಯಾ, ನಿನ್ನಿಂದ ಬರೋದು ಸಿಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ, ಬರೇ ಹಾಲು ಮಾತ್ರ ಕೇಳಿದರೆ ಹಾಲು ಮಾತ್ರ ಸಿಗುತ್ತೆ, ಆಕಳನ್ನೇ ಕೇಳಿದರೆ ಆಕಳು ಇರುತ್ತೆ ಹಾಲು ಸಿಗೋ, ಆಕಳು ಬಂದರೆ ಹಾಲು ಕೊಡಲ್ಲೇನ್ರಿ, ಹಾಲು ಕೊಡದೇ ಇರುವ ಆಕಳು ಇರಿದೆಯಾ? ಇಲ್ಲೇ ಇಲ್ಲ. ಇವನು ಆಕಳು ತರ ಅವನಂತ ಬುದ್ಧಿಯಿಂದ ಆಲೋಚನೆ ಮಾಡು, ಆಕಳು ಕಟ್ಕೊಂಡ್ರೆ ಹಾಲು ಬಂದೇ ಬರುತ್ತಲ್ಲ, ಇಲ್ಲದಿದ್ರೆ ಏನು ಮಾಡಬೇಕು? ಆಕಳೇ ಇಲ್ಲ ಅಂದರೆ ಪ್ಯಾಕೆಟ್ ಹಾಲಿಗೆ ಓಡಬೇಕು, ಸಿಕ್ಕರೆ ಇಲ್ಲ ಗೋವಿಂದ ಸುಮ್ಮನೆ ಕೊಡಬೇಕು, ಅದೇ ಆಕಳಿದ್ರೆ ಸಮೃದ್ಧಿ ಹಾಲು. ಅದಕ್ಕೆ ಜ್ಞಾನಿಗಳು, ಜ್ಞಾನಿಗಳು ಅಂದರೆ ಏನೂ ಇಲ್ಲ, ಇಂಗ್ಲೀಷಲ್ಲಿ ಇಂಟೆಲಿಜೆಂಟ್ಸ್, ಇಂಟೆಲಿಜೆಂಟ್ ಜ್ಞಾನಿ, ಅಜ್ಞಾನಿ ಅಂದರೆ ಮಫ್ ಅಂತ ಅರ್ಥ. ನಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ, ಇಂಗ್ಲೀಷಲ್ಲಿ ಶಾರ್ಪ್ ಆಗಿ ಅರ್ಥ ಆಗುತ್ತೆ, ಸಂಸ್ಕೃತದಲ್ಲಿ ಸ್ವಲ್ಪ ಲೇಟಾಗಿ ಸರಿ ಅರ್ಥ ಆದರೂ ಆಗುತ್ತೇನಲ್ಲ. ಜ್ಞಾನಿ ಅಂದರೆ ಇಂಟೆಲಿಜೆಂಟ್, ನನಗೇನು ಬೇಕೋ ಗೊತ್ತಿದ್ದವ. ಇನ್ನು ಮಫು ಅಂದರೆ ಏನು, ತನಗೇನು ಬೇಕೋ ಗೊತ್ತಿಲ್ಲದೆ ಒದ್ದಾಡೋನೇ ಮಫು, ಯಾರು ಅಜ್ಞಾನಿ, ನಾವಾಗಿದ್ದೇವೆ. ಅದಕ್ಕೆ ಹೇಳಿದರು ಏನು ಬೇಕು ನಿಮಗೆ, ಎಲ್ಲ ಕೊಡುವ ಸ್ವಾಮಿಯೇ ನಮ್ಮವನಾಗಿಬಿಟ್ರೆ, ಎಲ್ಲ ಕೊಡುವ ಸ್ವಾಮಿಯೇ ನಮ್ಮವನಾಗಿಬಿಟ್ರೆ. ಅವಾಗಂದರು ಅಲ್ಲೊಂದು ಚಿಕ್ಕ ಇದೆ, ಎಲ್ಲ ನಿನಗೆ ಬೇಕು ಅದಕ್ಕೆ ನಾನು ಬೇಕು, ನಾನು ಸಿಕ್ಕಿಬಿಟ್ರೆ ನಿಮಗೆಲ್ಲ ಸಿಗುತ್ತೆ, ಅದಕ್ಕಾಗಿ ನಾನು ಬೇಕಾ ಅಂದರೆ ಅಲ್ಲ ಸ್ವಾಮಿ, ಎಲ್ಲವನ್ನೂ ನಾವು ಬೇಡದಲ್ಲೇ ಸತತ ಕೊಡುತ್ತಾ ಇದೆಯಲ್ಲ, ನಿನಗೇನು ಪ್ರಯೋಜನ, ಏನು ಪ್ರಯೋಜನವಿಲ್ಲದೇನೆ ನಿನಗೆ ನಮಗಾಗಿ ದುಡಿಯುತ್ತಾ ಇರುವ ಅಪರೂಪದ ಸ್ನೇಹಿತ ನೀನೊಬ್ಬ ಸಿಗಬೇಕು. ನೀನು ಸಿಕ್ಕರೆ ನಿನ್ನ ನೋಡೋದರಲ್ಲೇ ಸಂತೋಷ, ನಿನ್ನ ಸರಿ ಮಾತಾಡೋದರಲ್ಲೇ ಸಂತೋಷ, ನೀನು ಕೊಟ್ಟದ್ದರಲ್ಲಿ ಸಂತೋಷಕ್ಕಿಂತ ನಿನ್ನ ಜೊತೆ ಮಾತಾಡೋದರಲ್ಲೇ ಸಂತೋಷವಯ್ಯ, ನಿನ್ನನ್ನು ನೋಡೋದೇ ಸಂತೋಷ. ಯಾಕೆ, ಬಹಳ ಒಳ್ಳೆ ಸ್ನೇಹಿತ, ನಿನ್ನಂಥ ಸ್ನೇಹಿತ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯದುಚ್ಛಾಲಾಭ ಸಂತುಷ್ಟಿ ಅಂದರೆ ನನ್ನ ಸ್ವಾಮಿ ಸಿಗ್ತಾನೆ. ಈ ಸಂಧ್ಯಾ ವಂದನೆ ಮಾಡಿದರೆ, ಈ ದೇವರ ಪೂಜಾ ಮಾಡಿದರೆ ದೇವರು ಸಿಗ್ತಾರೆ, ಅಡಿಗೆ ಮಾಡಿದರೆ ದೇವರು ಸಿಗ್ತಾರೆ, ಪಾತ್ರೆ ತೊಳೆದ್ರೆ ಅವನು ನಗ್ತಾನೆ, ಅದಕ್ಕೋಸ್ಕರ ಮಾಡೋಣ. ಕಸ ಬಳಿದ್ರು ನಮ್ಮ ಸ್ವಾಮಿ ಸಂತೋಷ ಆಗಲಿ. ಮುಗಿತಲ್ಲಪ್ಪ ಮೋಕ್ಷ ಮಾರ್ಗ, ಹಾಂ ತೆರೆಕೊಳ್ತು. ಅದಕ್ಕೆ ಎದುರುಚ್ಛ ಲಾಭ ಸಂತೋಷ. ನಂತರ ಅದಕ್ಕಂದ್ರು ಅದನ್ನು ಸ್ವಲ್ಪ ನೋಡಬೇಕಾದ್ರೆ, ದೇವರ ಪ್ರೀತಿಗಾಗಿ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಬೈ ಪ್ರಾಡಕ್ಟ್ ಯಾವುದು ಅಂದರೆ ಹೇಳ್ತೇನೆ. ಕಸ ಬೆಳೀತಾ ಇದ್ದೀರಾ ಪ್ರಾಂಗಣದಲ್ಲಿ, ದೃಷ್ಟಿ ದೇವರ ಪ್ರೀತಿ, ಎರಡನೆಯದು ಹೋಗಿ ಬರೋರ ಪ್ರೀತಿ. ಹೊರಗೆ ನೋಡ್ತಾರೆ, ಏನ್ರಿ ಕಸ ಬೆಳೀತಾ ಇದ್ದೀರಾ, ಅಪ್ಪಾ ಎಂಥ ಸೇವಾ ಮಾಡಿಬಿಡ್ತಾ ಇದ್ರಿ, ಅದರಿಂದ ಬರೋ ತೃಪ್ತಿ, ಅದೊಂದು ಬೈ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಅವತ್ತು ಕಸ ಮುಂದೆ ಒಂದು ದಿವಸ ಕಸ ಬಳಿತಾ ಇದ್ರೆ ತುಂಬ ಜನ ಬಂದಿದ್ರು, ಅವರು ಎಲ್ಲರು ಬಂದವರೆಲ್ಲ ನಮ್ಮನ್ನು ನೋಡಿದ್ರು, ನೋಡಿ ಅಪ್ಪ ಏನು ಬಳಿತಾ ಇದ್ರಿ ಏನು ಬಳಿತಾ ಇದ್ರಿ, ಪ್ರತಿಯೊಬ್ಬರು ಹೇಳಿದ್ದಕ್ಕೆ ಅವತ್ತೆಲ್ಲ ಊಟವೂ ಸೇರಿಲ್ಲ, ಅಷ್ಟು ತೃಪ್ತಿ ಆಗ್ಬಿಟ್ಟಿತು. ಮಾರನೇ ದಿನ ಬಂದವರು ಯಾರು ನಮ್ಮ ಕಡೆ ನೋಡ್ತಾನೇ ಇಲ್ಲ, ಯಾರ ಪಾಡಿಗೆ ಅವರು ಹೋಗ್ತಾ ಇದ್ದಾರೆ, ಎಷ್ಟು ಕಸ ಬಳಿತಾ ಇದ್ರು ಅವ್ರು ನೋಡುವಂತೆ ಅವ್ರು ಮುಂದೆ ಹೋಗಿ ಕಸ ಬಳಿದ್ರು, ಯಾರು ನೋಡ್ತಾ ಇಲ್ಲ, ಒಬ್ಬರೂ ಮೆಚ್ಚಿಕೊಳ್ತಾ ಇಲ್ಲ. ಅಯ್ಯೋ ಅದಕ್ಕಂದ್ರು ಈ ಬೈ ಪ್ರಾಡಕ್ಟ್ ಬೇಡ, ನಾ ಒಳಗಿದ್ದ ಸ್ವಾಮಿ ಪ್ರೀತಿ ಆಗಲಿ. ನಾನು ಯಾಕೆ ಇದನ್ನು ಪ್ರತ್ಯೇಕ ಹೇಳಿದೆ ಅಂದರೆ, ದೊಡ್ಡ ದೆವ್ವ ಅದು, ದೊಡ್ಡ ದೆವ್ವ. ಮನುಷ್ಯರ ಪ್ರೀತಿಗಾಗಿ ಕಾರ್ಯ ಮಾಡುವುದು ಎಂಬುದು ನಮ್ಮಲ್ಲಿ ಬಹಳ ಕೂತಿರುತ್ತೆ. ಬೇಕಾದರೆ ಹುಡುಗು ನೋಡಿ, ಮನಸ್ಸಿನ ಕೊರೆಗಳಲ್ಲಿ ಕೂತೇ ಇರುತ್ತೆ. ಆ ದೆವ್ವ ಓಡಿಸಿದರೆ ಹೊರತು ನಮಗೆ ಸಿದ್ಧಿ ಆಗಲ್ಲ ಅಂದರು. ಸರಿ, ಇಷ್ಟೆಲ್ಲ ಹೇಳಿ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಇಲ್ಲಿ ಹೇಳ್ತಾ ಇದ್ದಾರೆ ಗತಸಂಗಸ್ಯ, ಹಿಂದೆ ಹೇಳಿದ್ದೆಲ್ಲ ಕೃಷ್ಣನ ಈ ಪ್ರವಚನ ಅಥವಾ ಉಪದೇಶದ ಲಕ್ಷಣ ಹೇಗೆ ಅಂದರೆ, ಒಂದಿಷ್ಟು ಹೇಳುತ್ತಾನೆ, ಮಧ್ಯೆ ನಿಲ್ಲುತ್ತಾನೆ, ನಿಂತು ಹೇಳಿದ್ದನ್ನು ಸಂಗ್ರಹವಾಗಿ ಒಂದು ಕಡೆ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾನೆ. ವಿಸ್ತಾರವಾಗಿ ಹೇಳುತ್ತಾನೆ, ಹೇಳಿದ್ದು ಬುದ್ಧಿಯಲ್ಲಿ ಕೂಡ ಬೇಕಲ್ಲ, ಅದಕ್ಕೆ ಸಂಗ್ರಹ ಮಾಡಿ ಹೇಳುತ್ತಾನೆ. ಅದು ರಾಯರು ಹೇಳ್ತಾರೆ ಸಮ್ಮರಿ, ಸಮ್ಮರಿ ಕೊಡ್ತಾನೆ. ಅಂದರೆ ವಿಸ್ತಾರವಾಗಿದ್ದು ನೆನಪಿರಲ್ಲ, ಆದರೆ ಅದು ಸಂಗ್ರಹ ಚುಣುಕಾಗಿ ಬರಬೇಕು. ಜಸ್ಟ್ ಅ ಪಾಯಿಂಟ್, ವಾಟ್ ಇಸ್ ಅ ಪಾಯಿಂಟ್, ಅದರ ಎಕ್ಸ್ಪ್ಯಾನ್ಷನ್. ಗತಸಂಗಸ್ಯ ಅಂದರು ರಾಯರು ಹೇಳ್ತಾರೆ, ಗತಸಂಗಸ್ಯ ಯಸ್ಯ ಇತ್ಯಾದಿನ ಯತ್ ಕಾಮಾದಿವರ್ಜನ ಮುಕ್ತಂ ಯಸ್ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತಾ ಅಂತ ತುಂಬ ಹೇಳಿದ್ದ. ಅದನ್ನು ಒಂದರಿಂದಲೇ ಹೇಳ್ತಾ ಇದ್ದಾನೆ. ತದ್ಗತಸಂಗಸ್ಯ, ಗತಸಂಗಸ್ಯ ಅಂದರು. ಗತಸಂಗ ಅಂದರೆ ಏನು ಅಂದರೆ ಫಲ ಸ್ನೇಹ ಹೀನಸ್ಯ. ಕರ್ಮ ನಡೀತಾ ಇದ್ದರೆ ತನ್ನಿಂದ ಯಾವ ಕರ್ಮಗಳಾಗ್ತಾ ಇದ್ದರೆ ಆ ಕರ್ಮದ ಫಲದ ಮೇಲೆ ಅಂಟಿಲ್ಲದವ ಗತಸಂಗ. ಕರ್ಮದ ಫಲದ ಮೇಲೆ ಅಂಟಿಲ್ಲದವ ಅಂದರೆ ಇದಕ್ಕಿದು ಬರಬೇಕು, ಬಂದೇ ತೀರಬೇಕು. ಐ ಶುಡ್ ಗೆಟ್ ಇದಿಲ್ಲ ಅದಿರಬಾರದು. ಅಲ್ರಿ, ಒಂದು ಪಡ್ಕೋಬೇಕು ಅಂತ ನಾವೇನೋ ಸೇವಾ ಸೂತ್ರ ಮಾಡ್ತಾ ಇರ್ತೀವಿ, ಅದು ಬೇಕು ಇದು ಬೇಕು ಅಂತ, ಅದರ ಮೇಲೆ ಅಂಟು ಹೋಗಿಬಿಟ್ರೆ ಗತಿ ಏನು? ಖಂಡಿತ ಅದನ್ನೇ ನಾನು ಹೇಳಿಕೊರಟಿದ್ದೆ. ಖಂಡಿತ ಅದು ಬರ್ಲಿಕ್ಕೆ ಹೇಗೆ ನೋಡ್ತಾ ಇದ್ದೆ. ಹಾ, ನೀವು ಹೇಳಿದ ಉತ್ತರ ಪ್ರಶ್ನೆ ಅರ್ಥ ಆಯ್ತಾ? ದೇವರ ಪ್ರೀತಿಗಾಗಿ ಕೆಲಸ ಮಾಡುವವರು, ದೇವರ ಪ್ರೀತಿ ಬರುತ್ತೆ ಅಂತ ನಿಶ್ಚಯದಿಂದ ಕೆಲಸ ಮಾಡುವವರಿಗೆ ಬೇರೊಂದು ಫಲ ಬಂದರೆ ಏನು, ಬಿಟ್ಟರೆ ಏನು ಅಂತ ಅಲ್ವಾ? ಅದೇ ಇಲ್ಲ. ಯಾವುದು? ದೇವರ ಪ್ರೀತಿಗಾಗಿಯೇ ಕರ್ಮ ಮಾಡುವುದು ಎಂಬ ಸಬ್ಜೆಕ್ಟೇ ಹುಳಕ್ಕಿ. ಸಿಂಪಲ್ ಎಕ್ಸಾಂಪಲ್, ನಮ್ಮ ಸಾಧನ ಹೇಗಿರುತ್ತೆ, ನಾರ್ಮಲ್ ಸಾಧನಾ ಕ್ರಮ ಹೇಗಿದೆ ಅಂದರೆ ಬೆಳಿಗ್ಗೆದ್ದಾಗಲಿಂದ ಎದ್ವಪ್ಪ, ಎದ್ದು ಕೂಡಲೇ ಜಾಗಂಟೆ ಕೇಳಿಸ್ತು ಪಕ್ಕ ಮನೆಯಲ್ಲಿ. ಯಾವಾಗ ಅಷ್ಟು ಕೇಳಿಸಲ್ಲ, ಅವತ್ತೇನು ಕೇಳಿಸ್ತು, ಜಾಸ್ತಿ ಹೊತ್ತು ಕೇಳಿಸ್ತು. ಏನ್ರಿ ವಿಶೇಷ? ನಾವು ವಿಷ್ಣು ಪಂಚಕ ಮಾಡಿದ್ವಿ, ವಿಷ್ಣು ಪಂಚಕ ಮಾಡಿದ್ವಿ. ಏನಾಗುತ್ತೆ ಅದು ಮಾಡಿದರೆ? ಇಷ್ಟು ಬರುತ್ತಂತೆ. ಯಾಕೆ? ಪುರಾಣದಲ್ಲಿ ಹೇಳಿದ್ದಾರೆ ಇಷ್ಟು ಬರುತ್ತಂತೆ. ಹೌದಾ? ಆದರೆ ನಾನು ಮಾಡುತ್ತೇನೆ. ಹೌದಾ? ಈಗ ನೋಡಿ, ನಮ್ಮ ಪ್ರತಿಯೊಂದು ಕರ್ಮ ಇಂಥ ಡ್ರೈವಿಂಗ್ ಫೋರ್ಸಿಂದಲೇ ಕೂಡಿಕೊಂಡಿದೆ. ಯಾರಿಗೂ ದೇವರ ಪ್ರೀತಿಯೇ ಪ್ರಧಾನ ಫಲ ಅನ್ನೋದು ತಲೆಗೆ ಇಂಜೆಕ್ಟೇ ಆಗಲಿಲ್ಲ, ಆ ಸಬ್ಜೆಕ್ಟೇ ಇಲ್ಲ. ಏನು ಮಾಡಿದ್ರು ಇದು ಬೇಕು ಅದು ಬೇಕು ಈ ತಾಂಡವನೇ ಆಡ್ತಾ ಇದೆ ತಲೆಯಲ್ಲಿ. ದೆವ್ವ ಫಲವನ್ನು ಬಯಸಿಯೇ ಕರ್ಮ ಮಾಡುವುದು ಹುಟ್ಟಿನಿಂದ ಅಭ್ಯಾಸ ಆಗಿದೆ. ದೇವರ ಪ್ರೀತಿಗಾಗಿ ಮಾತ್ರ ಎಂಬ ವಿಷಯವೇ ತಲೆಯಲ್ಲಿ ಬರಲಿಲ್ಲ. ಅಂಥ ಕಾಲಕ್ಕೆ ನಮಗೆ ಫಲವನ್ನು ಬಯಸಿಯೇ ನಾವು ಕರ್ಮವನ್ನು ಮಾಡುತ್ತೇವೆ ಅಂತ ನೋಡಿ. ಇಲ್ಲಿ ಎಷ್ಟು ಜನ ಸುತ್ತಾಗ್ತೀವಿ, ಎಷ್ಟು ಜನ ಸುತ್ತಾಗ್ತಿದ್ದಾರೆ? ಯಾವೊಬ್ಬ ಜನರನ್ನು ಮುಟ್ಟಿದ್ರು, ಯಾವೊಬ್ಬರನ್ನು ಮುಟ್ಟಿದ್ರು ನಿಮ್ಮ ಪ್ರೀತಿಗಾಗಿ ಆಗ್ತಾ ಇದ್ದೀವಿ ಎಂಬೋ ಜನ ಎಷ್ಟು, ಇದು ಬೇಕು ಅದು ಬೇಕು ಅಂತ ಮಾಡೋರು ಎಷ್ಟು ನೋಡಿ. 99.99% ಇದು ಬೇಕು ಅದು ಬೇಕು ಅಂತಲೇ ಕರ್ಮ ಅನುಷ್ಠಾನ ಮಾಡ್ತಾ ಇದ್ದೇವೆ. ಹಾಗಾದರೆ ನಮಗೆ ಬೇಸಿಕ್ ನಾಲೆಡ್ಜೇ ಇಲ್ಲ. ಏನು ಅಂದರೆ ಕರ್ಮ ಮಾಡುವಾಗ ಅದರ ಪ್ರಧಾನ ಫಲ ದೇವರ ಗುರಿ, ದೇವರ ಪ್ರೀತಿ. ಅಂದರೆ ಮಿಕ್ಕ ಫಲಗಳಿಗಿಂತ ದೇವರು ಪ್ರೀತಿ, ಅವನು ಸಂತೋಷ ಪಡೋದು ಜಾಸ್ತಿ ಎಂಬುದು ನಮ್ಮ ತಲೆಯಲ್ಲಿ ಇಂಜೆಕ್ಟ್ ಆಗಿದ್ದೇ ಆದರೆ ಆವಾಗ ನೀವು ಹೇಳಿದ ಸ್ಥಿತಿ ಏನು, ದೇವರು ಪ್ರೀತರಾದರೆ ಸಾಕು ಮಿಕ್ಕದ್ದು ನೋ. ನಿನ್ನ ಹೇಳಿದ ದುಷ್ಟ ಅಂತ ಯಾವುದು, ಮಗ ಇದ್ದ ಪಾಕಟ್ಟ ಮನೆಗಾಗಿಯೇ ಬಂದು ಮಾಡುತ್ತಿದ್ದ, ಆದರೆ ಅಪ್ಪನಿಗೆ ನಾನೇನು ಕೊಟ್ಟೆ ಎಂಬುದು ಬಂತು, ಏನಾದರೂ ಮಾಡಬೇಕು ಎಂಬುದು ಬಂತು, ಚೂರು ಮಾಡಿದ, ಅಪ್ಪ ಸಂತೋಷ ಪಟ್ಟರೆ ಬಹಳ ಖುಷಿ ಆಗ್ತಾ ಇದೆ ವಿತೌಟ್ ಪಾಕೆಟ್ ಮನಿ. ಆದರೆ ಅವನಿಗೆ ಅಷ್ಟು ಸಂತೋಷ ಆಯಿತು, ಅಪ್ಪ ಸಂತೋಷ ಪಟ್ಟದ್ದಕ್ಕೆ ಬಹಳ ಸಂತೋಷ ಆಯಿತು. ಆವಾಗ ಅಪ್ಪ ಮತ್ತು ಪಾಕೆಟ್ ಮನಿ ಕೊಟ್ಟ, ಕೇಳಲಿಲ್ಲ ಇವಾಗ ಆದರೂ ಕೊಟ್ಟ. ಆದರೆ ಆ ಪಾಕೆಟ್ ಮನಿಯಿಂದ ಅಪ್ಪ ಸಂತೋಷ ಪಟ್ಟ ಕಾಲಕ್ಕೆ ಬಂದ ಸಂತೋಷ ಪಾಕೆಟ್ ಮನಿಯಿಂದ ಬಂದಿಲ್ಲ ಅವನಿಗೆ. ಅದು ಯಾವಾಗ ಟೇಸ್ಟ್ ಬರುತ್ತೋ ಅವಾಗಿಂದ ಅವ ಅಪ್ಪನ ಸಂತೋಷಕ್ಕೆ ಮಾತ್ರ ಕೆಲಸ ಮಾಡ್ತಾನೆ, ಅದು ಬರೋ ಪರ್ಯಂತ ಪಾಕೆಟ್ ಮನಿಗಾಗಿಯೇ ಮಾಡ್ತಾನೆ. ನಾವು ಅಷ್ಟೇ ಪಿತೃಕಾರಿಯಾಗಿಲ್ಲ. ಇನ್ನೊಂದು
ಹಿಂದೆ
ನಾಗದೋಷ, ಪಿತೃಕಾರ್ಯ ಆಗಿಲ್ಲ. ಇನ್ನೇನು ಗ್ರಹಶಾಂತಿ, ಗ್ರಹ ಪರಿಸ್ಥಿತಿ, ಉಸಿರೋದು ಮೂರೇ ಅಲ್ಲ, ಅದರಲ್ಲಿ ಯಾವುದೊಂದು ಲಾಟ್ರಿ ಹಾಕಿದ್ರೆ ಆಯ್ತಪ್ಪ. ಸರಿ, ಒಟ್ಟಾರೆ ನೀವು ಹೇಳಿದ್ದೇನು, ಎಲ್ಲರೂ ಕೂಡ ಈ ಫಲ ಇದೆ ಈ ಕಾರ್ಯ ಮಾಡು, ಈ ಫಲ ಇದೆ ಈ ಕಾರ್ಯ ಮಾಡು ಅಂತ ನಮ್ಮನ್ನು ತಳ್ಳೋದೆ ಯಾಕಂತ ಕಾಲಕ್ಕೆ. ಅಂದರೆ ದೇವರ ಪ್ರೀತಿಯೇ ಪ್ರಧಾನ ಅಂಬೋದು ಅವರ ತಲೆಯಲ್ಲೂ ಬರಲಿಲ್ಲ ಅಂಬೋದು ಅರ್ಥ. ಯಾರ್ಯಾರು ಹೇಳುತ್ತಾ ಇದ್ದಾರೋ ಅವರ ತಲೆಯಲ್ಲೂ ಬರಲಿಲ್ಲ ಅಂತರ್ಥ. ಶ್ವೇತ ಕೇತು ಬರ್ತಾನೆ, ಅಧ್ಯಯನ ಮುಗಿಸಿಕೊಂಡು ಬರ್ತಾನೆ. ಏನಪ್ಪ ಅಧ್ಯಯನ ಮುಗಿತಾ ಅಂದ ಅಪ್ಪ, ಮಗ ಅಂದ ನಾ ಅಧ್ಯಯನ ಮಾಡಿದೆ ಅಂದ, ಮಗ ಅಂದ ನಾ ಅಧ್ಯಯನ ಮಾಡಿದೆ ಅಂದ. ಅವಾಗ ಅಪ್ಪ ಅಂದ ನಿನ್ನ ಅಧ್ಯಯನ ಮುಗಿಲೇ ಇಲ್ಲ, ನಿನ್ನ ಅಧ್ಯಯನ ಮುಗಿದೇ ಇಲ್ಲಲ್ಲೋ ಅಂದ್ರೆ, ಇಷ್ಟು 12 ವರ್ಷ ಅಧ್ಯಯನ ಮಾಡಿದೆ, ಬೇಕಾದ್ರೆ ಟೆಕ್ಸ್ಟ್ ಬುಕ್ ಹಿಡ್ಕೊಳ್ಳಿ, ಪಂಕ್ತಿ ಪಂಕ್ತಿ ಬಾಯಿಪಾಠ, ಶಬ್ದ ಶಬ್ದ ವ್ಯಾಕರಣ ಬೇಕಾ, ತರ್ಕ ಬೇಕಾ, ಮೀಮಾಂಸ ಬೇಕಾ, ಏನು ಬೇಕು ಎಲ್ಲ ಪಾಠ 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 ಹೇಳ್ತೀನಿ ನೋಡ್ರಿ, ಪಾಸ್ ಆಗಿ ಬಂದಿದ್ದೆ ನಾನು. ಅದಲ್ಲೂ ನೀನು ಸಬ್ಜೆಕ್ಟೇ ಕಲ್ತಿಲ್ಲ, ಇನ್ನೇನು ಕಲಿಬೇಕು, ಇದ್ದದ್ದನ್ನ ಇದ್ದ ಹಾಗೆ ಹೇಳೋದು ಕಲ್ತುಕೊಂಡು ಬಂದಿದ್ದೇನೆ ಗುರುಕುಲದಲ್ಲಿ, ಇದು ನಂದಲ ಉಪನಿಷತ್ತಿನಲ್ಲಿ. ಅವಾಗ ಅಂತಾರೆ ಪ್ರಧಾನ ವಿಷಯವೇ ಗೊತ್ತಾಗಿಲ್ಲ, ಏನು ನಾ ಕಲಿತೆ ಅಂತ ಬಂತಲ್ಲೋ ಮಹಾರಾಯ, ಸ್ವಾಮಿ ಕಲಿಸಿದ್ದಕ್ಕೆ ಕಲಿತೆ ಅಂತ ಬರಲೇ ಇಲ್ಲ ನಿನಗೆ, ವಿಷಯ ಗೊತ್ತಾ. ಅವಾಗ ಶ್ವೇತಕೇತು ಹೇಳುತ್ತಾನೆ ಈ ಸಬ್ಜೆಕ್ಟೇ ಬರಲಿಲ್ಲ, ಇದಕ್ಕೆ ಒತ್ತೆ ಕೊಡಲಿಲ್ಲ ಹೇಳೋರು ಅಂತಾನೆ. ಹೌದಾ ಅಂದರೆ ಅದಕ್ಕೆ ಆತಂತಾನೆ, ಪ್ರಾಯಶಃ ನಮ್ಮ ಗುರುಗಳಿಗೂ ಆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ, ಗೊತ್ತಿದ್ದಿದ್ರೆ ಒತ್ತು ಕೊಟ್ಟು ಹೇಳುತ್ತಿದ್ರು, ಅವರಿಗೆ ಗೊತ್ತಿಲ್ಲ ಆದ್ದರಿಂದ ನನಗೆ ಹೇಳಿಲ್ಲ. ಹೌದು ಇದೇ ಪಂಕ್ತಿಗೂ ಹೇಳ್ತಾನೆ. ಅವಾಗ ಹೇಳ್ತಾನೆ, 12 ವರ್ಷ ಗುರುಕುಲ ಅಧ್ಯಯನ ಮಾಡಿ ಬಂದರೆ ಸ್ವಾಮಿ ಕೊಟ್ಟರೆ ಬರುತ್ತೆ, ಇಲ್ಲದಿದ್ದರೆ ಇಲ್ಲ. ಯಾರ ಮೇಲೆ ಆಧಾರಪಟ್ಟು ಜೀವ ಇರ್ತಾನೋ ಅವನ ಪಾದ ಶರಣಾಗತಿಯಾಗಬೇಕು, ಸ್ವತಂತ್ರನವ ಎಂಬ ಎಚ್ಚರವೇ ನನಗೆ ಕೊಡಲಿಲ್ಲ. ನಾ ಮಾಡಿದೆ ಅನ್ನೋದೇ ಬಂತು ನನ್ನ ಅಧ್ಯಯನದಿಂದ. ಮತ್ತೆ ನೀವು ಹೇಳಿಕೊಡ್ತೀರಾ ಅಂದರೆ ಅಪ್ಪ ಆವಾಗ ಪಾಠ ಶುರು ಮಾಡುತ್ತಾರೆ. ಅಂದರೆ ಅದಕ್ಕೆ ಹೇಳ್ತಾರೆ, ಯಾವಾಗಿಂದ ಈ ಪಾಠ ಶುರು ಮಾಡಬೇಕು? ಹುಡುಗಿದ್ದಾಗಲಿಂದ ಪಾಠ ಶುರು ಮಾಡಿದ್ದರೆ, ಪಾಠ ಶುರು ಮಾಡಿದರೆ, ಹೇಳಿಕೊಡತಾ ಬಂದರೆ ಆವಾಗ ತಲೆಯಲ್ಲಿ ಬರ್ತಾ ಬಂದು ಈ ವಯಸ್ಸಿಗೆ ಹಾ ಸ್ವಾಮಿ ನಿನ್ನ ಪ್ರೀತಿಯೇ ಸಾಕು ಅಂತ ಇರುತ್ತೆ. ಅದು ಬಿಟ್ಟು ಆ ಸಬ್ಜೆಕ್ಟೇ ಟಚ್ ಆಗದಿದ್ದರೆ ನಮ್ಮ ಕರ್ಮಾನುಷ್ಠಾನವೆಲ್ಲ ಫಲಕ್ಕಾಗಿಯೇ ಹೊರಟಿರುತ್ತೆ. ಹೌದಲ್ಲ ನೋಡಿ, ಪ್ರತಿಯೊಂದು ಕರ್ಮ ಬತ್ತಿ ಮಾಡಿದರೆ ಇಷ್ಟು ವರ್ಷ ಸ್ವರ್ಗ ಪ್ರಾಪ್ತಿ, ಬತ್ತಿ ಹಚ್ಚಿದರೆ ಇಷ್ಟು ಸ್ವರ್ಗ ಪ್ರಾಪ್ತಿ, ಹೌದಾ? ಹೂವು ಕಟ್ಟಿದರೆ ಇಷ್ಟು ಪ್ರಾಪ್ತಿ, ಈ ವ್ರತ ಮಾಡಿದರೆ ಇಷ್ಟು ಪುಣ್ಯ, ಆ ವ್ರತ ಮಾಡಿದರೆ ಇಷ್ಟು ಪುಣ್ಯ. ಏನಮ್ಮ ಎಲ್ಲ ಆ ಲಿಸ್ಟ್ ಇಟ್ಕೊಂಡು ಹೊರಡವ್ರೆ, ಹೌದಾ? ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಇಷ್ಟು ಪುಣ್ಯ, ಬಂಗಾರ ತಟ್ಟೆಯಲ್ಲಿ ಇಷ್ಟು ಊಟ ಮಾಡಿದ್ರೆ ಇಷ್ಟು ಪುಣ್ಯ, ಈ ಫಲ, ಇಷ್ಟು ಶ್ರೇಯಸ್ಸು, ಬಂಡೆ ಮೇಲೆ, ಎಲೆ ಮೇಲೆ, ಇವೆಲ್ಲ ಎಲ್ಲಿಂದ ಬಂತು? ಏನಮ್ಮ ಬಂಡೆ ಮೇಲೆ ಊಟ ಮಾಡಿದ್ರೆ ಏನು ಫಲ? ತಟ್ಟೆಯಲ್ಲಿ ಊಟ ಮಾಡಿದ್ರು ಅಲ್ಲ, ನಿಮ್ ಗುರುತು ಹೇಳ್ತಾ ಇಲ್ಲ, ಬಂಡೆ ಮೇಲೆ ಊಟ ಮಾಡಿದರೆ ಇಷ್ಟು ಫಲ ಅಂತ ಹೇಳಿದ್ದಾರೆ. ಸ್ವರ್ಗದಲ್ಲಿ ಇಷ್ಟು ಕೋಟಿ ವತ್ಸರಗಳು ವಾಸ ಅಂತ, ಅದಕ್ಕಾಗಿ ಮಾಡುತ್ತಾರೆ. ನಿಮ್ಗೋಸ್ಕರ ವಿಷಯ ಹೇಳಿದೆ, ನಾನಾ ಕರ್ಮಾನುಷ್ಠಾನಗಳು ಬರ್ತಾ ಇದೆಯಲ್ಲ, ಅದರ ಬುಡ ಏನು ನಿಜವಾಗಿ ನೋಡಿಕೊಳ್ಳಿ. ಅಲ್ಲ, ಒಬ್ಬರಿಗೋಸ್ಕರ ಹೇಳೋದು ಬೇಡ, ನಿಮ್ಮ ನಿಮ್ಮ ಕರ್ಮಾನುಷ್ಠಾನಗಳ ಬುಡ ಏನಿದೆ, ಫಲ ಬಂದ್ರೆ ಸಾಕು. ಫಲ ಬಂದ್ರೆ ಅದಕ್ಕೆ, ಫಲ ಬರದಂಗಿದ್ರೆ ಒತ್ತಾಟ ಬಂದಿಲ್ಲ. ಅದಕ್ಕೆ ಸ್ವಾಮಿ ಪ್ರೀತಿಯೇ ಸಾಕು ಅಂತ ಇದ್ರೆ ಈ ಫಲಕ್ಕಾಗಿ ಒತ್ತಾಟ ಅಂಬೋದು ಇಲ್ಲವೇ ಇಲ್ಲ. ಆವಾಗ ಬರುತ್ತೆ. ಹಾಗಾದರೆ ನಮ್ಮನ್ನ ಮೊದಲಿಂದ ಹಾಗೆ ಹೇಳಬೇಕಲ್ಲ, ಈ ಫಲಗಳಿಗೆ ಡ್ರೈವ್ ನಮ್ಮನ್ನ ಕಳಿಸುವಂತ ವಾಕ್ಯ ಮನುಷ್ಯರಲ್ಲ, ಶಾಸ್ತ್ರದಲ್ಲೇ ಬರ್ತಾ ಇದೆಯಲ್ಲ, ಅದು ನಮ್ಮನ್ನ ಮೋಸ ಮಾಡಿದಂಗಾಯ್ತಲ್ವಾ? ಸ್ವರ್ಗ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಈ ಪುರಾಣಗಳಲ್ಲಿ ಹೇಳಿದ್ದಕ್ಕೆ ನಾವು ಮಾಡೋದು. ಅದೇ ಹೇಳದೆ ದೇವರ ಪ್ರೀತಿ ಸಾಕು ಅಂತ ಎಲ್ಲ ಕಡೆ ಹೇಳಿದ್ರೆ ನಾವು ಮಾಡ್ತಿದ್ವಲ್ಲ, ನೀವೇ ನಮ್ಮನ್ನ ಮೋಸ ಮಾಡಿದ್ರು ಅಂದ್ರೆ ಅದಕ್ಕಂದ್ರು ಅಲ್ಲ, ಅಲ್ಲಿ ಪ್ರಶ್ನೆ ಏನಂದ್ರೆ ಹುಟ್ಟಿದಾಗ್ಲಿಂದ ನಮ್ಗೆ ಯಾಕೆ ಹೇಳ್ಕೊಟ್ಟಿಲ್ಲ ಈ ಗೀತಾ ಪಾಠ ಅಂತ? ಹುಟ್ಟಿದಾಗ್ಲಿಂದ ಶುರು ಮಾಡಿ ಚೆನ್ನಾಗಿರ್ತಾ ಇರ್ತಲ್ಲ ಅಂತ. ಶುರು ಮಾಡಲ್ಲ ಯಾಕೆ ಅಂತೀರಾ? ಯಾಕೆ ಅಂತೀರಾ? ಆಗ ಹೇಳಿದ್ರು ಗ್ರಹಣ ಮಾಡುವ ಸ್ಥಿತಿ ಇರಲ್ಲ, ಅದಕ್ಕೆ ಹೇಳಿರಲ್ಲ. ಆದರೆ ಗ್ರಹಣ ಮಾಡಿದರು ಕೇಳು ಅಂದರೆ ಹೇಳಿದರು ಗ್ರಹಣ ಮಾಡುವ ಸ್ಥಿತಿ ಕೆಲವರಿಗಿರುತ್ತೆ, ಕೆಲವರಿಗಿರಲ್ಲ. ಆದರೂ ಹೇಳೋದು ಬಿಡಬಾರದು. ಚಿಕ್ಕ ದುಷ್ಟ ಅಂತ ಹೇಳ್ತೇನೆ, ಚಿಕ್ಕ ದುಷ್ಟ ಅಂತ ಹೇಳ್ತೇನೆ. ವಿಷ್ಣು ತೀರ್ಥರು ದೊಡ್ಡವರು, ದೊಡ್ಡ ಸ್ಥಿತಿ ಕುರಿತು ಹೇಳ್ತಾ ಇಲ್ಲ. ಅಭ್ಯಾಸ ಹೇಗಿರುತ್ತೆ ಅಂತ, ಚಿಕ್ಕ ಹುಡುಗ ಅವಾಗ ಎದ್ದಿದ್ದಾನೆ, ಎಲ್ಲ ಕೈಕಾಲು ತೊಳ್ಕೊಂಡು ಇನ್ನೂ ಸ್ನಾನ ಮಾಡಬೇಕು, ಹೋಗ್ತಾ ಇದ್ದಾನೆ. ಯಾರು ಆಚಾರ ಕಾಣಿಸಿದ್ರು, ನೋಡಿದ್ರು ಹುಡುಗ ಚೆನ್ನಾಗಿದ್ದಾನೆ, ಏನೋಗ್ತಾ ಇದೆಯೋ? ಒಂದು ನಿಮಿಷ ಆಚಾರ್ಯ ಅಂತ ಹೋಗಿ ಗುಳಂಗ್ ಅಂತ ಮುಳುಗಿ ಬಂದು ಸುಮಧ್ವಜೆಯ ಓದ್ತಾ ಇದ್ದೇನೆ. ಅಲ್ಲೋ ಸುಮಧ್ವಜೆ ಓದ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಸ್ನಾನ ಯಾಕೆ ಮಾಡಿ ಬಂದಿ? ಮಧ್ವವಿಜಯ ಅಂತ ಹೇಳಲಿಕ್ಕೆ ಮಡಿಯಲ್ಲಿ ಹೇಳಬೇಕು, ಮೈಲಿಗೆಲಿ ಹೇಗೆ ಹೇಳಲಿ? ಇದು ವಿಷ್ಣು ತೀರ್ಥ. ಅವಾಗಂದ್ರೆ ಯಾರೋ ನಿಂಗೆ ಹೇಳಿಕೊಟ್ಟಿದ್ದು ನಮ್ಮ ಗುರುಗಳು ವ್ಯಾಸ ತತ್ವಜ್ಞರು ಹೇಳಿಕೊಟ್ರು. ವ್ಯಾಸ ತತ್ವಜ್ಞರು ಚಿಕ್ಕ ಹುಡುಗನಿಗೆ ಹೇಳಿಕೊಟ್ಟಂಥದ್ದು. ಹಾಗೇ ನಮ್ಮವರು ನಮಗೆ ಹೇಳಿಕೊಟ್ರೆ ಖಚಿತವಾಗಿ ಬಂದೇ ಬರುತ್ತೆ. ಆದರೆ ಸರ್ವೇ ಸಾಮಾನ್ಯ. ಈ ಪುರಾಣಗಳಲ್ಲಿ ಬರುವ ಮಾತುಗಳು ಕೇವಲ ಮೋಕ್ಷ ಯೋಗ್ಯ ಸಜ್ಜನರಿಗೆ ಮಾತ್ರ ಅಲ್ಲ, ತಾಮಸರಿಗೂ ಪ್ರಯೋಜಕ ಆಗಬೇಕು. ರಾಜಸರು ಇರ್ತಾರೆ, ಎಲ್ಲರಿಗೂ ಕಾಮನ್ ಟೆಕ್ಸ್ಟ್ ಬುಕ್ ಅದು. ಅವರವರ ಬುದ್ಧಿಗೆ ತಕ್ಕಂತೆ ಪ್ರೇರಣೆ ಮಾಡಬೇಕು. ಅಲ್ಲೇ ಪಕ್ಕದಲ್ಲೇ ದೇವರ ಪ್ರೀತಿಗಾಗಿ ಮಾಡಬೇಕು ಅಂತ ಕೊಟ್ಟಿರ್ತಾರೆ, ಅಲ್ಲೇ ಪಕ್ಕದಲ್ಲೇ ತಂಬಿಗೆ ಬರುತ್ತೆ ನೋಡು ಅದಕ್ಕಾಗಿ ಮಾಡು ಅಂತ ಹೇಳಿರ್ತಾರೆ. ಯಾರಿಗೆ ಯಾವುದು ಬೇಕೋ ಅದು ತಗೊಂಡು ಹೋಗುವಂತೆ ಆಗುತ್ತೆ. ಅದು ಹೇಗೆ? ಯಾರಿಗೆ ಯಾವುದು ಬೇಕು ಅಂದರೆ ಇವರು ಅದು ಇನ್ನೊಬ್ಬರು ಅದು ತಗೋಬಹುದಲ್ಲ ಅಂದರೆ ಆಗಲ್ಲ. ಯಾಕೆ? ಎಲ್ಲರೊಳಗಿದ್ದು ಅವರವರ ಯೋಗ್ಯತಾನುಸಾರ ಸ್ವೀಕಾರ ಮಾಡಿಸುವಂತೆ ಮಾಡುವವ ಒಬ್ಬನಿದ್ದಾನೆ. ಹೀ ಇಸ್ ದಿ ಸೆಲೆಕ್ಟರ್, ಹೀ ಡಸ್ ಎವರಿಥಿಂಗ್, ಅವನೇ ಎಲ್ಲ ಮಾಡಿಸ್ತಾನೆ. ಆದ್ದರಿಂದ ಎದುರುಚ್ಛಾಲಾಭ ಸಂತುಷ್ಟ ದ್ವಂದ್ವ ಅತೀತ ವಿಮತ್ಸರ ಸಮಹ ಸಿದ್ಧೌ ಅಸಿದ್ಧೌ ಚ, ಇವೆಲ್ಲದರ ಅರ್ಥ ಎಲ್ಲಿ ಹೇಳಿದರು ಅಂದರೆ ಗತಸಂಗಸ್ಯ ಅಂದರೆ ಫಲಸ್ನೇಹರಹಿತಸ್ಯ, ಫಲದ ಮೇಲೆ ಸ್ನೇಹ ಅಂಟಿಲ್ಲದವನಾಗಿ. ಒಟ್ಟಾರೆ ಏನು ಹೇಳ್ತಾ ಇದ್ರು? ಸಬ್ಜೆಕ್ಟ್ ಎಲ್ಲಿ ಶುರುವಾಯಿತು? ಆ ಕರ್ಮ ಮಾಡಬೇಕು ಅಂತೀರಲ್ಲ, ಕರ್ಮ ಹೇಗೆ ಮಾಡಲಿ ಅಂದರೆ ಫಲ ಸ್ನೇಹವಿಲ್ಲದೆ ಕರ್ಮ ಮಾಡಬೇಕು ಅಂದರು. ಎರಡನೆಯದು ಮುಕ್ತಸ್ಯ ಗತಸಂಗಸ್ಯ ಮುಕ್ತಸ್ಯ ಅಂದರು. ಅಂದರೆ ಹೇಳ್ತಾರೆ ದೇಹಾದಿ ಅಭಿಮಾನ ಹೀನಸ್ಯ, ದೇಹಾದಿ ಅಭಿಮಾನ ಹೀನರಾದವರು ಮಾಡಬೇಕು ಕರ್ಮ ಅಂದರೆ ನಾವು ಮಾಡಬಾರ್ದ ಅಂದರೆ ಹೌದು, ನಾವು ಆ ಗುರಿ ಇಟ್ಟುಕೊಂಡು ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಸಾಕಾಗಿಲ್ಲ ರಾಯರಿಗೆ, ದೇಹಾಭಿಮಾನ ಇಲ್ಲದವರು ಮಾಡಬೇಕು, ದೇಹ ಮೊದಲಾದರ ಮೇಲೆ ಅಭಿಮಾನ ಇಲ್ಲದೆ ಮಾಡಬೇಕು ಕರ್ಮ ಅಂದರು. ಸಾಕಾಗಿಲ್ಲ, ಅದಕ್ಕಂದ್ರು ಸ್ವಾತಂತ್ರ್ಯಾಭಿಮಾನ ಹೀನಸ್ಯ, ಸ್ವಾತಂತ್ರ್ಯ ಪ್ರತಿಯೊಂದರ ಮೇಲೆ ಅಲ್ಲ. ದೇಹಾದಿ ಅಭಿಮಾನಹೀನ ಅಂದರೆ ಏನು ಅಂದರು? ಅಂದರೆ ದೇಹ ದೇವರಾಧೀನ, ದೇಹ ದೇವರಾಧೀನ, ನನ್ನ ಇಂದ್ರಿಯಗಳು ದೇವರಾಧೀನ, ಮನಸ್ಸು ದೇವರಾಧೀನ, ಪ್ರಾಣ ದೇವರಾಧೀನ ಅಂತ ಯಾರಿಗೆ ಸದಾ ಎಚ್ಚರ ಇರುತ್ತೋ, ಯಾವುದು ನನ್ನ ಹತೋಟಿಯಲ್ಲಿಲ್ಲ ಅಂತಿರುತ್ತೋ ಅವ ಅಂದರು. ನಂತರ ಜ್ಞಾನಾವಸ್ಥಿತ ಚೇತಸಃ ಅಂದರು. ಅಂದರೆ ಭಗವಂತನ ತಿಳುವಳಿಕೆಯಲ್ಲೇ ಸದಾ ತಲೆಯನ್ನು ಇಟ್ಟವ. ಅದಕ್ಕೆ ಹೇಳ್ತಾರೆ ವಿಷ್ಣು ಜ್ಞಾನೇ ಅಭಿನಿವಿಷ್ಟ ಚಿತ್ತಸ್ಯ, ವಿಷ್ಣುವಿನ ಜ್ಞಾನದಲ್ಲೇ, ವಿಷ್ಣು ಸರ್ವತ್ರ ವ್ಯಾಪ್ತ ಎಲ್ಲ ಕಡೆ ವ್ಯಾಪ್ತ, ಎಲ್ಲೆಲ್ಲಿ ಎಲ್ಲೋ ಅಲ್ಲ, ನಮ್ಮ ಶರೀರದಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ವ್ಯಾಪ್ತನಾದ ಆ ಭಗವಂತನ ಜ್ಞಾನದಲ್ಲಿ ಮನಸ್ಸಿಟ್ಟವ ಇಂಥವನು ಕರ್ಮ ಮಾಡಿದರೆ ಅಂದರು. ಅಂದರೆ ನಾವಿವಾಗ ಕರ್ಮ ಮಾಡ್ತಾ ಇದ್ದೀವಿ, ಆ ಕರ್ಮ ಮಾಡೋ ಕಾಲಕ್ಕೆ ಈ ಫ್ಯಾಕ್ಟರ್ಸ್ ಇದೆಯಾ ಇಲ್ವಾ? ಇಲ್ಲ. ಸ್ವಾಮಿಯನ್ನು ಕೇಳಿಕೊಳ್ಳೋಣ, ಸ್ವಾಮಿ ಇದು ಕೊಡೋ ಇದು ಕೊಡೋ ಇದು ಕೊಡೋ ಅಂದರೆ ಬರುತ್ತೆ. ಅದು ಪ್ರಾರ್ಥನೆ ಮಾಡ್ತಾ ಬರಬೇಕು. ಅಲ್ಲೂ ಮತ್ತು ಪ್ರಾರ್ಥನೆ, ಈ ಪ್ರಾರ್ಥನೆ ಯಾಕೆ ಮಾಡ್ಬೇಕು, ಅವನೇ ಕೊಡ್ಬೋದಲ್ಲ. ಅದಕ್ಕಂದ್ರೂ ಕೊಡ್ಲಿಕ್ಕೆ ಅಡ್ಡಿಯಾಗಿ ಪಾಪ ಕೂತಿದೆ, ಆ ಪಾಪ ಪ್ರಾರ್ಥನೆಯಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡಿ ಮಾಡಿ ಪಾಪ ಕಳ್ಕೊಂಡವರಿಗೆ ಭಗವಂತ ಅದನ್ನು ಕೊಡ್ತಾ ಬರ್ತಾನೆ. ಯಜ್ಞಾಯ ಆಚರತಃ ಕರ್ಮ, ಇನ್ನೊಂದು ಕೊಡ್ತಾರೆ ಕ್ವಾಲಿಫಿಕೇಶನ್ ಕರ್ಮ ಮಾಡೋ ಕಾಲಕ್ಕೆ. ಯಜ್ಞಾಯ ಅಂದರೆ ಯಜ್ಞ ಅಂತ ದೇವರಿಗೆ ಹೆಸರು. ಯಜ್ಞಾಯ ವಿಷ್ಣವೇ ತತ್ ಪ್ರೀತ್ಯರ್ಥಂ ಕರ್ಮಾಚರತಃ. ಕರ್ಮ ಆಚರಣೆ ಮಾಡೋ ಕಾಲಕ್ಕೆ ಏನೇನು ಬೇಕು, ಕರ್ಮ ಫಲದ ಮೇಲೆ ಅಂಟಿರಬಾರ್ದು, ಕರ್ಮ ಫಲದ ಮೇಲೆ ಅಂಟಿರಬಾರದು. ಇನ್ಯಾವುದ್ರ ಮೇಲೆ ಇರಬೇಕು, ತತ್ ಪ್ರೀತ್ಯರ್ಥಂ ಆಚರತಃ, ದೇವರ ಪ್ರೀತಿಯಲ್ಲಿ ಆಸೆ ಇರಬೇಕು. ಇನ್ನ ವಿಶೇಷವಾಗಿ ಇನ್ನೇನು ಅಂದರೆ ಸ್ವಾತಂತ್ರ್ಯಾಭಿಮಾನ ಬಿಟ್ಟಿರಬೇಕು. ನಾ ಸ್ವತಂತ್ರ ನಾ ಸ್ವತಂತ್ರ ಹಾಗೆ ನಂಬಲ್ಲ, ನಾ ಮಾಡಿದೆ ಎಂಬುದು ಹೋಗಿರಬೇಕು. ಆ ರೀತಿ ಕಳ್ಕೊಳ್ಳಿಕ್ಕೆ ಕರ್ಮಾಚರಣೆ ಮಾಡಬೇಕು. ಅಂಥವನು ಮಾಡಿದರೆ ಕರ್ಮ ಸಮಗ್ರಂ ಪ್ರಬಿಲೀಯತೆ, ಆ ಕರ್ಮ ಬಂಧಕ ಆಗಲ್ಲ, ನಾಶವೇ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಇಷ್ಟು ಕಾಲ ಮಾಡಿದ ಕರ್ಮ ಬಂಧಕ ಆಗಿದೆ. ಎದೆ ಬರ್ತಾ ಇದೆಯಾ? ಯಾರಿಗೂ ಬರ್ತಾ ಇಲ್ಲ ಅಂತ ಕಾಣ್ತೀವಿ, ಹೌದಾ? ಸರಿ, ಆದರೂ ನಾ ಹೇಳಿಬಿಡೋಣ. ಹರ ನಮ ಪಾರ್ವತೀಪತಯೇ, ಹರ ನಮ ಪಾರ್ವತೀಪತಯೇ, ಹರ ನಮ ಪಾರ್ವತೀಪತಯೇ. ಇವಾಗ ಹೇಳ್ತಾ ಇದ್ದಾರೆ ಯಜ್ಞಾಯ ಆಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಏನು ಕರ್ಮ ಮಾಡಿದರೆ ಆ ಕರ್ಮ ಎಲ್ಲ ಕರ್ಮವನ್ನು ಸುಟ್ಟು ಹಾಕುತ್ತೆ. ಒಂದು ಕರ್ಮ ಮಾಡಿದ್ರು ಅಂದರೆ ನೋಡಿ, ಈ ಜನ್ಮದಲ್ಲಿ ಏನೋ ಕಷ್ಟ, ಅದಕ್ಕೆ ಕಾರಣ ಹಿಂದಿನ ಕರ್ಮ. ಆ ಕರ್ಮ ಆ ಥರ ಮಾಡಲಿಕ್ಕೆ ಕಾರಣ ಅದರ ಹಿಂದಿನ. ಹಾಗೆ ಏನಾಯಿತು, ಒಂದು ಕರ್ಮ ಮಾಡಿದರೆ ನೋಡಿ ಅದರ ಫಲ ಹೇಗೆ. ಹಾಂ, ಯಾರು ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೇಳಿದ್ರು ಯಾಕೆ ಮಾಡಿದಿ ಅಂದರೆ ಮಾಡಬಾರ್ದು ಅಂತಾರೆ ಅಂದ್ಕೊಂಡೆ. ಆ ಟೈಮಿಗೆ ಯಾಕೋ ಯಾರೋ ಬಲವಂತ ಮಾಡಿದಂತೆ ಅದೇ ಬಂದು ಮಾಡಿಬಿಟ್ಟೆ. ಹೌದಾ, ಯಾರು ಮಾಡಿದ್ರು? ಅವಾಗಂದ್ರು ಯಾರೋ ಅಲ್ಲ, ತತ್ವಾಭಿಮಾನಿ ದೇವತೆಗಳೇ ಬೇಡ 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 ಅನಿಸಿ ಲಾಸ್ಟ್ ಮಂಡಲ ಕೊಟ್ಟು ಮಾಡಿಬಿಡ್ತಾರೆ. ಅಂದ್ರೆ ನೀವ್ಯಾಕೆ ಮೋಸ ಮಾಡ್ತಾ ಇದ್ದೀರಾ? ಇಲ್ಲೋ ನಿನ್ನೇ ಕರ್ಮ ಕೂತಿತ್ತಪ್ಪ, ಅದಕ್ಕೆ ಮಾಡಿಸಿದ್ರು. ಅಂದರೆ ನಮ್ಮ ಕರ್ಮ ನಮ್ಮ ಮೂಗು ಹಿಡಿದು ಪಾಪ ಕರ್ಮ ಆಚರಣೆ ಮಾಡುವಂತೆ ಮಾಡುತ್ತೆ. ನೋ ಅದರ್ ಗೋ, ಸೆಳೆದು ಹಾಕುತ್ತೆ. ಇಷ್ಟು ಬಲವತ್ತರವಾದ ಕರ್ಮ, ಅದಕ್ಕೆ ಪ್ರಬಲವಾದ ಸಪೋರ್ಟ್ ಹಿಂದಿನ ಕರ್ಮ, ಅದಕ್ಕೆ ಸಪೋರ್ಟ್ ಅದು. ಎಷ್ಟು ಕರ್ಮಗಳು, ಜನ್ಮ ಜನ್ಮಾಂತರ ಕರ್ಮಗಳು ಕೂತಿವೆ ಈಗ ಮಾಡುವ ಕರ್ಮಗಳು. ಅದಕ್ಕೆ ಹೇಳ್ತಾರೆ ಒಬ್ಬ ಮುನಿಯಾದವ ಒಂದು ಕ್ಷಣದಲ್ಲಿ 10 ಜನ್ಮಕ್ಕೆ ಬೇಕಾದಷ್ಟು ಪಾಪ ಮಾಡ್ತಾರೆ ಅಂತ. 10 ಜನ್ಮಕ್ಕೆ ಬೇಕಾದಷ್ಟು ಪಾಪ, ಮತ್ತೆ ನಮ್ಮ ಗತಿ ಏನಾಗಬೇಕ್ರಿ? ನಾವಂತೂ ಮುನಿಗಳಲ್ಲ, ಏನೂ ಅಲ್ಲ, ಪಾಪ ಮಾಡೋದೇ ನಮ್ಮ ಕರ್ಮ ಅಂತ ಇನ್ನೂ ಪ್ರಿವಿಲೇಜ್ ತಗೊಂಡು ಮಾಡ್ತಾ ಇರ್ತೀವಿ ನಾವು, ಮತ್ತೆ ನಮ್ಮಂಥವ್ರ ಗತಿ ಏನು? ಈ ಕರ್ಮಗಳೆಲ್ಲ ಸದ್ಯಕ್ಕೆ ಕೂತಿವೆ, ಬರ್ನಿಂಗ್ ಪ್ರಾಬ್ಲಮ್. ಈಗ ಏನು ಮಾಡಬೇಕು ಅಂದರೆ ಈ ಕರ್ಮವನ್ನೆಲ್ಲ ಸುಟ್ಟಾಗಬೇಕು, ಕರ್ಮವನ್ನೆಲ್ಲ ಸುಟ್ಟಾಗಬೇಕು. ಸುಟ್ಟಾಗಬೇಕಾದ್ರೆ ಏನು ಮಾಡಬೇಕು? ಮತ್ತು ಕರ್ಮ ಮಾಡಿ, ಈ ಕರ್ಮ ಮಾಡಿದ್ದಕ್ಕೆ ಅಂಟುಕೊಂಡಿದೆ, ಮತ್ತು ಕರ್ಮ ಮಾಡು ಅಂದರೆ ಅದು ಅಂಟುಕೊಂಬತ್ತಲ್ಲ ಅಂದರೆ. ಅದಕ್ಕಂದ್ರೂ ಕೇವಲ ಮಾಡಿದ ಕರ್ಮಕ್ಕೆ ಅಂಟುಕೊಡುವ ಶಕ್ತಿ ಇಲ್ಲ. ಆ ಕರ್ಮದ ಜೊತೆಗೆ ನಿನ್ನ ಮನಸ್ಸಿನ ಟಚ್ ಏನಿದೆಯಲ್ಲ, ನಿನ್ನ ಮನಸ್ಸಿನ ಸಂಕಲ್ಪ ಅದಕ್ಕೆ ತಕ್ಕಂತೆ ಕರ್ಮ ಫಲ ಕೊಡುತ್ತೆ. ಇಷ್ಟು ಕಾಲ ದೇವರ ಪ್ರೀತಿಗಾಗಿ ಮಾತ್ರ ಕರ್ಮ ಮಾಡಿಲ್ಲ, ಆ ಫಲ ಏನಿದೆ ಅದರ ಮೇಲೆ ಗೊಡವೆಗೆ ಹೋಗದೆ ನನಗೆ ಬೇಕಾಗಿದ್ದು ದೇವರ ಪ್ರೀತಿ ಮಾತ್ರ, ಮತ್ತೆ ಕರ್ಮ ಮಾಡಿದ ದೇವರು ಹೇಳಿದಕ್ಕೆ ಮಾಡಿದ. ದೇವರು ಹೇಳ್ತಾ ಇದ್ದಾನೆ ಈ ಕರ್ಮ ಮಾಡುವಂತ ಮಾಡ್ತಾ ಇದ್ದೀನಿ, ಫಲ ನಂಗೊತ್ತಿಲ್ಲ, ಅವನು ನೋಡ್ಕೊತಾನೆ. ಫಲ ನಂಗೊತ್ತಿಲ್ಲ, ನನ್ನ ಸರಿ ಯಾಕೆ ಮಾಡಿಸ್ತಾ ಇದ್ದಾನೋ ನಂಗೂ ಗೊತ್ತಿಲ್ಲ, ನಂಗೆ ಅದು ಬೇಕಾಗಿಲ್ಲ. ಅವನು ಪ್ರೀತನಾದರೆ ಸಾಕಪ್ಪ, ದೀಪ ಹಚ್ಚು ಅಂತ ಸ್ವಾಮಿ ಹೇಳಿದ್ದಾನೆ. ಯಾಕೆ ಅವನು ಪ್ರೀತನಾದರೆ ಸಾಕು ಸ್ವರ್ಗ? ಏ ಬೇಡ, ನಂಗೆ ಅದು ಬೇಡ. ಯಾವುದು ಕೊಡ್ಲಿಕ್ಕೆ ಮಾಡಿಸ್ತಾ ಇದ್ದ ನಂಗೆ ಬೇಡ, ಅದು ಈ ತಂಟೆ ಬೇಡ. ಒಬ್ಬ ಬ್ರಾಹ್ಮಣ ಕಾಡಲ್ಲಿ ದೇವಸ್ಥಾನ ಇದ್ದರೆ ಮನೆಯಿಂದ ದಿನಾಗೂ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತಾ ಇದ್ದ. ಒಂದು ಪಿಶಾಚ ಬರುವ ಹಾದಿಯಲ್ಲಿ ಗಿಡದ ಮೇಲೆ ಕೂತಿತ್ತು. ಒಂದು ದಿವಸ ದ್ವಾದಶಿ, ಕೋಳಿ ಬೇಗ ಕೂಗಿತು, ಅದು ಬೇಗ ಕೂಗಲ್ಲ, ನಾಯಿ ಹಿಡೀಲಿಕ್ಕೆ ಬಂತು ಅದಕ್ಕೆ ಕೂಗಿತ್ತು, ಕೂಗಿದ್ದಕ್ಕೆ ಕೋಳಿ ಕೂಗಿತ್ತು ಅಂತ ಎದ್ದುಬಿಟ್ಟ. 12 ಗಂಟೆಗೆ ದೇವಸ್ಥಾನಕ್ಕೆ ಹೊರಟೋಗ್ಬಿಟ್ಟ. ಆವಾಗ ಪಿಶಾಚಗಳ ಕಾಲ. ಈ ಬ್ರಾಹ್ಮಣ ನೋಡಿ ಇಳಿದು ಬರುತ್ತೆ, ಬ್ರಾಹ್ಮಣನಿಗೆ ಕಾಣಿಸುತ್ತದು. ಹೇ ಕೇಳ್ತಾನೆ, ಹೇ ಯಾರು ನೀನು? ಗೊತ್ತಾಗಲ್ಲ, ನಾನು ನೋಡಿದ್ರೆ ಪಿಶಾಚ. ಯಾಕೆ ಬಂದಿ? ನಾನು ಉದ್ಧಾರ ಆಗಬೇಕು, ಚೂರು ಪುಣ್ಯ ಕೊಡು. ಅವಾಗ ಹೇಳ್ತಾನೆ ಬ್ರಾಹ್ಮಣ, ಪುರಾಣದಲ್ಲಿ ಬರುತ್ತಿದ್ದು, ಏನು ಕೊಡಲಿ, ನೀನು ದಿನಾಗೂ ದೇವ್ರ ಪೂಜಾ ಎಲ್ಲ ಮಾಡ್ತೀಯಲ್ಲ, ಅದರಲ್ಲಿ ಒಂದರ ಫಲ ಕೊಡು ನನಗೆ. ಆವಾಗ ಬ್ರಾಹ್ಮಣ ಹೇಳ್ತಾನೆ, ಏನು ಫಲ ಇದ್ಯಾವುದು ನಂಗೆ ಗೊತ್ತಿಲ್ಲ, ಕೇವಲ ದೇವರ ಪೂಜಾ ಮಾಡಿದಾಗ ನನಗೆ ಸಂತೋಷ ಆಗ್ತಾ ಇದೆ, ನನಗೆ ಸಂತೋಷ ಆಗ್ತಾ ಇದೆ, ಅದಕ್ಕಾಗಿ ಪೂಜೆ ಮಾಡ್ತಾ ಇದ್ದೇನೆ, ದೇವರು ಸಂತೋಷ ಪಡ್ತಾನೆ ಅಂತ ಮಾಡ್ತಾ ಇದ್ದೇನೆ, ಅದಕ್ಕೆ ಏನು ಫಲ ಬರುತ್ತೆ ಅದು ನನಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಪುರಾಣ ಹೇಳುತ್ತೆ ಅದನ್ನ. ಅವಾಗ ಹೇಳುತ್ತೆ ಪಿಶಾಚ, ನಿನಗೆ ಗೊತ್ತಿಲ್ಲದಿದ್ರೂ ಫಲ ಬರ್ತಾ ಇದೆ. ಹೌದಾ, ನಾನೇನ್ ಮಾಡಲಿ, ನಾನು ಉದ್ಧಾರ ಆಗ್ತೇನೆ. ಅವಾಗ ಸಂಕಲ್ಪ ಮಾಡುತ್ತಾನೆ, ಸ್ವಾಮಿ ನೀನು ಯಾವ ಫಲ ಕೊಡ್ತೀಯೋ ಅದರ ತಂಟೆಯೇ ನನಗೆ ಬೇಕಾಗಿಲ್ಲ, ಅದೇನೋ ಬರುತ್ತೆ ಅದರಿಂದ ಇದು ಉದ್ಧಾರ ಆಗುತ್ತೆ ಅಂತ ಹೇಳುತ್ತಾ ಇದೆ. ಉದ್ಧಾರ ಮಾಡುವಂತ ನೀರು ಹಾಕಿದರೆ ಅಲ್ಲೂ ಕೂಡ ಯಾವುದಕ್ಕೆ ಏನು ಫಲವೋ, ಯಾವ ಫಲ ಕೊಟ್ಟರೆ ಇದು ಉದ್ಧಾರ ಆಗುತ್ತೋ ನನಗೆ ಗೊತ್ತಿಲ್ಲ, ಹರಿಯೇ ನೀನೇ ಉದ್ಧಾರ ಮಾಡುವಂತಾಗ ಉದ್ಧಾರ ಆಗಿ ಹೋಯಿತು. ಹಾಗಾದರೆ ಹೇಗಿರಬೇಕು ನಮ್ಮ ಕರ್ಮ? ಕೇವಲ ಭಗವಂತನ ಪ್ರೀತಿಗಾಗಿ ಮಾತ್ರ ಕರ್ಮ ಮಾಡಿದರೆ ಇದು ಕರ್ಮವೇ, ಇದು ಕರ್ಮವೇ. ಈ ಕರ್ಮ ಏನು ಮಾಡುತ್ತೆ ಅಂದರೆ ಇದರಿಂದ ಸಾವಿರಾರು ಕರ್ಮಗಳು ಹುಟ್ಟಿ ಬರಲ್ಲ, ಇದರಿಂದ ಸಾವಿರಾರು ಕರ್ಮಗಳು ಹುಟ್ಟಿ ಬರಲ್ಲ. ಎಕ್ಸ್ಟ್ರಾ ಪ್ರಾಫಿಟ್ ಏನು ಗೊತ್ತಾ, ಹಿಂದಿನ ಕರ್ಮಗಳನ್ನೆಲ್ಲ ಸುಟ್ಟು ಸುಟ್ಟು ಬೂದಿ ಮಾಡುತ್ತೆ. ಇಷ್ಟು ಪವರ್ಫುಲ್ ವೆಪನ್. ಮತ್ತೆ ನಮಗೆ ಬಂದ ಕ್ಯಾನ್ಸರ್ಗಳು, ನಮಗೆ ಬಂದ ಜ್ಞಾನ ಚಂಡಾಲ ಎಲ್ಲ ಫಲಸ್ನೇಹದಿಂದ ಕರ್ಮ ಮಾಡಿದ್ದಕ್ಕೆ, ಇದು ಬೇಕು ಅದು ಬೇಕು ಅಂತ ಬಯಸಿ ಬಯಸಿ ಕರ್ಮಗಳು ಮಾಡಿದ್ದಕ್ಕೆ ಇಷ್ಟು ದುಃಖಗಳು, ಇಷ್ಟು ಕಷ್ಟಗಳು, ಇಷ್ಟು ನಷ್ಟಗಳು ಬಂದಿವೆ. ಇನ್ನಾದರೂ ಈ ಕರ್ಮದ ಬಂಧದಿಂದ ಮೂಗು ಹಿಡಿದು ಮುಣಿಸ್ತಾ ಇದೆ, ನಿತ್ಯ ನಮ್ಮ ಕಣ್ಣಲ್ಲಿ ನೀರೇ. ಹೌದಾ, ಆ ಕರ್ಮ ಫಲ ನಮ್ಮನ್ನು ಅಳಿಸ್ತಾ ಇದೆ. ಅದರಿಂದ ಹೊರಬರಬೇಕಾದರೆ ಇನ್ನಾದರೂ ಹರಿಪ್ರೀತಿಗಾಗಿ ಕರ್ಮಗಳನ್ನು ಮಾಡುತ್ತಾ ಬಂದರೆ ಫಲ ಸ್ನೇಹ ಅಂಟಿಲ್ಲದೆ ಹೇಗೆ ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿದಾಗ ಅಪ್ಪ ಹಿಂದಿನ ಜನ್ಮದ ಅಂಟಿನಿಂದಾಗಿ ಹೀಗೆ ಬಂದೆ ನಾನು, ಹೇಗಿದ್ದವ ಜಿಂಕೆಯಾಗಿ ಹುಟ್ಟುಬಿಟ್ಟೆ. ಯಪ್ಪ ಅಂಟೇ ಕಾರಣ ಅಂತ ತಿಳ್ಕೊಂಡು ಅಂಟಿಲ್ಲದೆ ಎಲ್ಲಿ ಅಂಟು ಬರುತ್ತೋ ಅಂತ ಯಪ್ಪ ಅಂತ ಸರಕೊಂಡು ಬಂದ. ಆ ಥರ ಕರ್ಮಾಚರಣೆ ಮಾಡುವಾಗ ಇನ್ನಾದರೂ ನಾವು ಅದು ಬೇಕು ಇದು ಬೇಕು ಅಂತ ಬಂದರೆ ಯಪ್ಪದ್ದೇವ ಬಂತಿದ್ದು ಕಟ್ಟೆ ಆಗುತ್ತೆ ನಮ್ಮನ್ನು. ಇನ್ನು ಸಾಕು, ಕರ್ಮಾಚರಣೆ ಮಾಡುವಾಗ ಶ್ರೀಹರಿ ಪ್ರೀತಿಗಾಗಿ ಏ ಮಾಡುತ್ತೇನೆ ಅಂತ ಇನ್ನಾದರೂ ನಾವು ಶುರು ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ ಆ ಕರ್ಮ ಹಿಂದಿನ ಕರ್ಮಗಳನ್ನು ಸುಟ್ಟು ಬಿಡ್ತಾ ಬರುತ್ತೆ. ಯಾವುದೋ ಕರ್ಮಗಳಲ್ಲ, ಹಿಂದಿನ ಕರ್ಮ ಯಾವುದು, ಈಗ ನಮಗೇನೋ ತೊಂದರೆ ಕೊಡಲಿಕ್ಕೆ ಸಿದ್ಧವಾದ ಕರ್ಮ, ಇಮ್ಮಿಡಿಯೇಟ್ ಕರ್ಮಗಳಿರುತ್ತಲ್ಲ ಈ ಜನ್ಮದಲ್ಲಿ, ಏನು ನಮ್ಮನ್ನು ಕೊಲ್ಲೋದು ತನ್ನೋದು ಏನೋ ಮಾಡೋದಿರುತ್ತಲ್ಲ ಅದನ್ನು ಸುಡ್ತಾ ಹೋಗುತ್ತೆ. ಬೆಂಕಿ ಸುಡ್ತಾ ಬಂದರೆ ಒಳಕ್ಕೆ ಬಂದರೆ ಯಾವುದನ್ನು ಮೊದಲು ಸುಡುತ್ತೆ? ಹತ್ತಿರ ಇದ್ದದ್ದನ್ನು ಸುಟ್ಟು ನಂತರದನ್ನು ದೂರದಲ್ಲಿ ಇದಿರೋದು ನಂತರ ಸುಡುತ್ತೆ. ಮೊದಲೇ ಹಾರಿ ಹೋಗಿ ದೂರದ ಸುಡುತ್ತಾ ಇಲ್ಲ? ನಮ್ಮ ಕರ್ಮಗಳ ಗುಂಪಿದ್ರೆ ಈ ಸುಡುವ ಕರ್ಮಗಳು ಏನು ಮಾಡುತ್ತೆ, ಯಾವ ಕರ್ಮ ಹತ್ತಿರದಲ್ಲಿರುತ್ತೋ ಅದನ್ನು ಸುಡುತ್ತಾ ಸುಡುತ್ತಾ ದೂರದ್ದನ್ನೂ ಸುಟ್ಟು ಬಿಡುತ್ತೆ. ಇಷ್ಟು ಆಯುಧವನ್ನು ಹೇಳಿಕೊಡ್ತಾ ಇದ್ದಾನೆ. ಇಷ್ಟು ಕಾಲ ಗೀತೆ ಕೇಳ್ತೀವಿ, ಅನುಷ್ಠಾನಕ್ಕೆ ಹೇಗಿಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಕೇವಲ ದೇವರ ಪ್ರೀತಿಗಾಗಿ ಮಾಡಿದರೆ ಇಷ್ಟು ಫಲ ಇದೆಯಾ? ಅಂದರೆ ಎಲ್ಲ ನಮ್ಮ ದುಃಖಗಳು ಹೋಗಿಬಿಡುತ್ತೆ, ಎಲ್ಲ ದುಃಖಗಳು ಹೋಗಿಬಿಡುತ್ತೆ, ಎಲ್ಲ ತೊಂದರೆಗಳು ಹೋಗಿಬಿಡುತ್ತೆ, ಸಂತೋಷ ಬರುತ್ತೆ. ಅವಾಗಂದರು ಯಾರು ಅಲ್ರಿ, ನೀವು ಹೇಳಿದ್ರಿ ಸರಿ, ತುಂಬ ಚೆನ್ನಾಗಿದೆ ಪ್ರವಚನ ಕೇಳಲಿಕ್ಕೆ, ಕೇಳಲಿಕ್ಕೆ ಚೆನ್ನಾಗಿದೆ, ಪ್ರಾಕ್ಟಿಕಲ್ಲಿ ಇಂಪಾಸಿಬಲ್. ಅದೇ ತಾನೇ ಕ್ವಶನ್, ಅವಾಗಿಂದ ಅವ್ರು ಕ್ವಶನ್ ಮಾರ್ಕ್ ಇಟ್ಕೊಂಡೇ ಕೂತಿದ್ದಾರೆ. ನೀವು ಹೇಳೋದೆಲ್ಲ ಚೆನ್ನಾಗಿದೆ, ಇಟ್ ಇಸ್ ಇಂಪಾಸಿಬಲ್ ಅಂತಲೇ ಕೂತಿದ್ದಾರೆ. ಹಾ, ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟರೆ ಪಾಸಿಬಲ್, ಸಿಂಪಲ್ ಟ್ವಿಸ್ಟ್. ಏನು ಮಕ್ಕಳಿಲ್ಲ, ಮಕ್ಕಳು ಬೇಕು, ಮಕ್ಕಳು ಬೇಕು ಅಂತ ಸೇವಾ ಮಾಡಬೇಕೋ ಇಲ್ವೋ? ಇವಾಗ ಹೇಳಿದ್ರಲ್ಲ ಫಲ ಬಯಸಿ ಮಾಡಬೇಡ ಅಂತ. ಅಲ್ಲೇನ್ರಿ, ರೋಗ ಬಂದಿದೆ ಕಳ್ಕೋಬೇಕು ಅಂತ ಸೇವಾ ಮಾಡ್ತಾರೆ, ಮಾಡಬೇಕೋ ಇಲ್ವೋ? ಇವಾಗ ಹೇಳಿದ್ರಲ್ಲ ಮಾಡಬಾರ್ದು ಅಂತ. ಮತ್ತೆ ಕ್ವಶನ್ ಯಾಕೆ ಬಂತು ನಿಮಗೆ? ಇಂಪಾಸಿಬಲ್ ಅಂತ, ಪಾಸಿಬಲ್ ಅಂತ
ವ್ಯವಹಾರದಲ್ಲಿ
ಸಾಧ್ಯ ಇಲ್ಲ ಅಂಬುದು ಯಾವಾಗ ತಿಳುವಳಿಕೆ ಇಲ್ಲದ, ಅದಕ್ಕೆ ತಿಳುವಳಿಕೆ ಇದ್ರೆ ವ್ಯವಹಾರದಲ್ಲೂ ಸಾಧ್ಯ. ವ್ಯವಹಾರದಲ್ಲಿ ಯಾರು ಬರ್ತಾರೆ? ಜನ. ವ್ಯವಹಾರದಲ್ಲಿ ಜನ ಬರ್ತಾರೆ, ಜನಕ್ಕೆ ತಿಳುವಳಿಕೆ ಇಲ್ಲ ಅದಕ್ಕೆ ಸಾಧ್ಯ ಇಲ್ಲ. ತಿಳುವಳಿಕೆ ಇದೆಯಾ? ಸಾಧ್ಯ ಇದೆ. ತಿಳುವಳಿಕೆ ಅಂದ್ರೆ ಏನು? ಗೊತ್ತಿದ್ದು ಅನುಷ್ಠಾನಕ್ಕೆ ಬರೋದು ಅಷ್ಟೇ. ಗೊತ್ತಿದ್ರೆ ಸಾಧ್ಯ, ಗೊತ್ತಿತ್ತು ಅನುಷ್ಠಾನಕ್ಕೆ ಬರುವುದೇ ತಿಳುವಳಿಕೆ. ಹಾಗಾದರೆ ಏನು? ಮಕ್ಕಳು ಬೇಕಾ? ಸೇವಾ ಮಾಡಿ, ಮಕ್ಕಳನ್ನು ಪಡಿ. ಅಲ್ರಿ ಇಷ್ಟೊತ್ತು ಉಪನ್ಯಾಸ ಬೇಡ ಅಂದ್ರಲ್ಲ. ಅಲ್ಲ, ಆ ಮಕ್ಕಳು ಯಾಕೆ ಅಂದ್ರು? ಆ ಮಕ್ಕಳು ಯಾಕೆ ಅಂದರೆ ದೇವರ ಪ್ರೀತಿಗಾಗಿ. ಅಲ್ರಿ ಮಕ್ಕಳನ್ನು ಪಡೆಯುವುದು ದೇವರ ಪ್ರೀತಿಯ? ಹೌದು. ತುಂಬ ಜನ ಕಾದ್ಕೊಂಡಿದ್ದಾರೆ ಸೃಷ್ಟಿಗೆ ಬರಲಿಕ್ಕೆ, ಅವರಿಗೆ ಅವಕಾಶ ಮಾಡಿಕೊಡಬೇಕು. ಅದಕ್ಕಾಗಿ ಸ್ವಾಮಿ ಈ ವಂಶ ಉದ್ಧಾರ ಆಗಬೇಕು, ನಿನ್ನ ಸೇವಾ ಮಾಡಿದವರ ವಂಶ ಇದು ಬೆಳೆಯಬೇಕು, ಸಜ್ಜನರಿಗೆ ಆಸ್ಪದ ಆಗಬೇಕು ಎಂಬ ಉದ್ದೇಶದಿಂದ ಇತ್ತ. ಎಸ್, ಒಟ್ಟಾರೆ ನೀವು ಏನೇನು ದೇವರನ್ನ ಬೇಡಿ ಸೇವಾ ಮಾಡುತ್ತೀರಿ ಅದಕ್ಕೆ ಕೊನೆಗೆ ಟ್ವಿಸ್ಟ್, ಸ್ವಾಮಿ ನಿನ್ನ ಪ್ರೀತಿಗಾಗಿ, ನಿನ್ನ ಪ್ರೀತಿಗಾಗಿ ಇದು ಬೇಕು, ನಿನ್ನ ಪ್ರೀತಿಗಾಗಿ ಇದು ಬೇಕು. ಅದಕ್ಕೆ ರಾಯರ ಸ್ತೋತ್ರವನ್ನು ಮಾಡುತ್ತಾ ಒಬ್ಬರು ಪಾಂಡು ವಿಠಲ ಅಂತ ಅಂಕಿತದಿಂದ ಹೇಳ್ತಾರೆ. ಅವರು ರಾಯಚೂರ್ಣವರು, ರಾಯಚೂರ್ಣ ಕಸ್ಬೆ ವಂಶಸ್ಥರು, ಹಿಂಡಾರಿ ಪಾಂಡು ವಿಠಲ ಅಂತ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಮಾಡುತ್ತಾರೆ. ತಕ್ಕದ್ದಪೇಕ್ಷಿಸಿರಿ ಪಕ್ಕಂಗಳಂಗಳೆದ ಪಕ್ಷಿ ಪ್ರತತಿಯಂತೆ ಈ ಕ್ಷೋಣಿಯಲ್ಲಿ ಬಾಳದೆ ತಕ್ಕದ್ದಪೇಕ್ಷಿಸಿರಿ, ಇದಕ್ಕಾಗಿ ಇಲ್ಲಿ ಆಕ್ಷೇಪಣವು ಇಲ್ಲವೋ. ಆಕ್ಷೇಪ ಇಲ್ಲ ಅಂದರು. ಯಾಕೆ? ರಾಯರಕ್ಷ ಹೋಗಿ ಇದು ಕೊಡಿ ಅದು ಕೊಡಿ ಅಂದಾಗ ರಾಯರ್ ಕಡ್ದು ಯಾವುದಕ್ಕೆ? ಲಕ್ಸರಿ ಚೆನ್ನಾಗಿ ಭೋಗ ಪಡ್ಲಿಕ್ಕೋ, ಅಥವಾ ನನ್ನ ಭಗವಂತನ ಪ್ರೀತಿಗಾಗಿ ಭಗವಂತನ ಪಡೆಯಲಿಕ್ಕೆ ಸಾಧನೆ ಮಾಡಬೇಕು. ಆದರೆ ಆ ಸಾಧನೆ ಮಾಡುವಾಗ ಮಿನಿಮಮ್ ಫೆಸಿಲಿಟಿ ಬೇಕು ನನಗೆ. ನಿಮ್ಮಂತೆ ತಿಂಗಳಿಗೆ 5-6 ದಿನ ಊಟ, ಮಿಕ್ಕದ್ದೆಲ್ಲ ಉಪವಾಸ ಇದ್ದರೂ ತಡ್ಕೊಂಡಿರುವ ಶಕ್ತಿ ನನಗಿಲ್ಲ, ಯೋಗ್ಯತೆ ನನಗಿಲ್ಲ. ಆದ ಕಾರಣ ನನಗೆ ಮಿನಿಮಮ್ ಫೆಸಿಲಿಟಿ ಇದ್ರೇನೆ ದೇವರ ಚಿಂತನೆ ಮಾಡುತ್ತೇನೆ. ಆ ದೇವರ ಚಿಂತನೆ ಬರಲಿಕ್ಕೆ, ದೇವರ ಚಿಂತನೆ ಬರಲಿಕ್ಕೆ ಮಿನಿಮಮ್ ಫೆಸಿಲಿಟಿ ಕೊಡಿ ಅಂದರೆ ಕೊಟ್ಟು ಬಿಡ್ತಾರೆ. ಹಾಗಲ್ಲದೆ ಭೋಗ ಪಡಲಿಕ್ಕೆ ಕೊಡಿ ಅಂದರೆ ಇಲ್ಲಿಗೆ ಬರಬೇಡ. ಆಯ್ತಲ್ಲ, ಏನು ಬೇಕಾದರೂ ಬೇಡಿ. ಆ ಬೇಡೋ ಕಾಲಕ್ಕೆ ಭಗವಂತನ ಪ್ರೀತಿಗಾಗಿ ಬೇಡಿ. ಇದು ವ್ಯವಹಾರದಲ್ಲಿ ಇಲ್ಲ ಅವ್ರ ಪ್ರಶ್ನೆ. ಯಾಕೆ ಅಂದರೆ ಎಲ್ಲ ಜನಕ್ಕೆ ಇದು ಗೊತ್ತಿಲ್ಲ. ಎಲ್ಲ ಜನಕ್ಕೆ ಗೊತ್ತಾಗುವಂತೆ ಎಲ್ಲ ಕಡೆ ಈ ಪ್ರಧಾನ ವಿಷಯ ಇಂಜೆಕ್ಟ್ ಆಗಿಲ್ಲ ಅವರ ತಲೆಗೆ. ಯಾಕಾಗಿಲ್ಲ ಅಂದರೆ ಹೇಳೋರು ಹೇಳಿಲ್ಲ ಅಲ್ಲ, ಕೇಳಲಿಕ್ಕೆ ಯೋಗ್ಯತೆ ಇಲ್ಲ. ಆದ್ದರಿಂದ ಅವರಿಗೆ ಕೆಲವರಿಗೆ ಕೇಳಲಿಕ್ಕೆ ಯೋಗ್ಯತೆ ಇಲ್ಲ, ಕೇಳಲಿಕ್ಕೆ ಯೋಗ್ಯತೆ ಇದ್ದವರಿಗೆ ಹೇಳೋರು ಹೇಳಿಲ್ಲ. ಎರಡೂ ಸೇರಿಕೊಂಡು ವ್ಯವಹಾರದಲ್ಲಿ ಕೇವಲ ದೇವರ ಪ್ರೀತಿಗಾಗಿ ಮಾಡಿದರೇನೆ ನಾವು ಉದ್ಧಾರ ಆಗ್ತೇವೆ ಎಂಬ ಮಿನಿಮಮ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಜನಕ್ಕೆ ತಲುಪದೆ ಪ್ರಾಕ್ಟಿಕಲ್ಲಿ ಅಪ್ಲಿಕೇಶನ್ಗೆ ಎಟಕದೇ ಹೋಗಿಬಿಟ್ಟಿದೆ. ಅದನ್ನು ಎಟಕಿಸಲಿಕ್ಕೆ ಬಂದವರೇ ನಮ್ಮ ದಾಸರು. ದಾಸರು ಬಂದು ಏನು ದೊಡ್ಡ ಸಮುದ್ರ ತರಂಗ ಬಂದಂತೆ ಬಂದು ಎಷ್ಟು ಜನರನ್ನು ಉದ್ಧಾರ ಮಾಡಿ ಇವರ ಶಿಷ್ಯ ಪ್ರಶಿಷ್ಯ ವರ್ಗ ವೇಣುಧೇನುಪಾಲ ತುರಗಾನನ ಮೋಹನ ಜಾಣ ಜಗನ್ನಾಥ ದಾಸ ಶ್ರೇಣಿಯ ಸಾಕ್ಷಿ ಕೇಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ತರಂಗ ತರಂಗ ಎಲ್ಲರನ್ನ ಉದ್ಧಾರ ಮಾಡಿಬಿಟ್ರು. ಅಂಥ ತರಂಗಗಳು ಇನ್ನೂ ಬರಬೇಕಾಗಿದೆ. ಎಷ್ಟು ಜನ ಇದ್ದಾರೋ ಈ ತರಂಗಗಳಲ್ಲಿ ಉದ್ಧಾರ ಆಗಬೇಕಾದ. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ. ಅಂದರೆ ಮುಕ್ತನಾದವ ಅಂದರೆ ಕರ್ಮದ ಫಲದ ಮೇಲೆ ಅಂಟಿಲ್ಲದವ, ದೇಹದ ಮೇಲೆ ಅಭಿಮಾನ ಇಲ್ಲದವ. ಅಂದರೆ ಅಂದರು ಸ್ವಾತಂತ್ರ್ಯ ಅಭಿಮಾನ ಇಲ್ಲದವ. ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕು. ಸ್ವಾಮಿ ನೀನೇ ಸ್ವತಂತ್ರ, ನಾನು ಸ್ವತಂತ್ರ, ನೀ ಮಾಡಿಸ್ತಾ ಇದೆಯಾ, ನಾನಾಗಿ ಮಾಡಲಾರೆ, ನಾನಾಗಿ ಮಾಡಲಾರೆ. ಇದು ಪ್ರತಿಯೊಂದು ಕರ್ಮದಲ್ಲಿ ಬರುವಂತೆ ಮಾಡಬೇಕು. ಹೇಗೆ ಬರಬೇಕು ಅಂತ ಒಂದು ದಿವಸ ಅಂದುಕೊಂಡು ಅವತ್ತಿ ದಿವಸ ಬರಲೇ ಇಲ್ಲ, ಮರೆತೇ ಹೋದವು. ಅದಕ್ಕಾಗಿ ರಾತ್ರಿ ಕೂತಾಗ ಇವತ್ತು ಮಾಡಿದ್ನಾ ಇಲ್ಲ ಅಂತ ನೋಡಬೇಕು. ಆಗಿಲ್ಲ, ನೆಕ್ಸ್ಟ್ ಡೇ ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕು. ದಿನಕ್ಕೆ ಒಂದು ಸಲ ಬಂತ ಗೆದ್ದು, ಒಂದು ಸಲ ಆದರೂ ಬಂತ ಗೆದ್ದು, ಅದರ ಇಮ್ಮಿರೇಟ್ ಎಫೆಕ್ಟ್ ಇದ್ದೇ ಇರುತ್ತೆ. ಕಿಡಿಬಿತ್ತು ಸುಟ್ಟೇ ಸುಡುತ್ತೆ. ನೆಕ್ಸ್ಟ್ 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 ಹಾಗೆ 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 ದಿನಕ್ಕೆ 2 ಸಲ 3 ಸಲ 4 ಸಲ 5 ಸಲ 6 ಸಲ ಆಗಿ ಇಡೀ ದಿನ ಸತತ ಸ್ವಾಮಿ ನೀ ಮಾಡಿಸಿದ್ದು ನೀ ಮಾಡಿಸಿದ್ದು. ಇದೇ ಮಂತ್ರ. ಈ ಮಂತ್ರದಲ್ಲಿ 7 ಕೋಟಿ ಮಂತ್ರಗಳು ಅಡಗಿವೆ. ನೀ ಸ್ವತಂತ್ರ, ನಾನು ಅಸ್ವತಂತ್ರ, ನಿನ್ನ ಅಧೀನ ನಾನು, ನಿನ್ನ ಅಧೀನ ನಾನು ಅಂತ ಚಿಂತನೆ ಮಾಡೋದೇನಿದೆಯಲ್ಲ ಅದು ವಿಶೇಷವಾಗಿ ನಮ್ಮನ್ನು ಉದ್ಧಾರ ಮಾಡುತ್ತೆ.